విశ్వేశలింగ సంభూతం విశ్వవిద్యా విబోధకం విశ్వవంద్యం సదా వందే విశ్వారాధ్యం జగద్గురు. కాశీ జ్ఞానసింహాసనద ఆది జగద్గురు విశ్వారాధ్యరణ్యే మొదలు మాడికొండు ವಿಶ್ವೇಶ್ವರ ಶಿವಾಚಾರ್ಯ ಪರ್ಯಂತವಾದ ಗುರು ಪರಂಪರೆಗೆ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ಮನುಷ್ಯನ ಆಧ್ಯಾತ್ಮಿಕ ಜೀವನದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಪ್ರಕಾಶವನ್ನು ಜ್ಞಾನವನ್ನು ಕೊಡುವಂಥ ಮಣಿಯೇ ಅದು ಶ್ರೀ ಸಿದ್ಧಾಂತ ಶಿಖಾಮಣಿ. ಜಗದ್ಗುರು ರೇಣುಕ ಭಗವತ್ಪಾದರು ಮಹಾಮಹಿಮಾಶಾಲಿಯಾದ ಅಗಸ್ತ್ಯ ಮಹರ್ಷಿಯನ್ನೇ ನಿಮಿತ್ತ ಮಾಡಿಕೊಂಡು ಜಗತ್ತಿನ ಸಮಸ್ತ ಮಾನವರನ್ನು ಕುರಿತು ಉಪದೇಶ ಮಾಡಿರುವಂತಹ ಆ ದಿವ್ಯ ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದ 101 ಸ್ಥಳಗಳಲ್ಲಿ ಈಗಾಗಲೇ ನೀವು 5ನೇ ಸ್ಥಳದಲ್ಲಿ ಶ್ರವಣ ಮಾಡ್ತಾ ಬರ್ತಾ ಇದ್ದೀರಿ. ಅದು ಲಿಂಗಧಾರಣ ಸ್ಥಳ ಅಂತ ತಿಳ್ಕೊಂಡು, ಈಗಾಗಲೇ ಸ್ವಾಮಿಗಳವರು ಲಿಂಗದ ವಿಚಾರವಾಗಿ ಅದರ ಆಕಾರದ ವಿಚಾರವಾಗಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ರೇಣುಕ ಭಗವತ್ಪಾದರು ಈ ಇಷ್ಟಲಿಂಗದ ಸ್ವರೂಪವನ್ನು ಹೇಳುವಾಗ ಸ್ಫಾಟಿಕಂ ಶೈಲಜಂ ವಾಪಿ ಚಂದ್ರಕಾಂತ ಮಯಂತುವ ಬಾಣಂವ ಸೂರ್ಯಕಾಂತಂವ ಲಿಂಗಮೇಕಂ ಸಮಾಹರೇತ್. ಶಿಷ್ಯನಿಗೆ ಶಿವದೀಕ್ಷಾ ಸಂಸ್ಕಾರವನ್ನು ಮಾಡುವಾಗ ಅವನಿಗೆ ಲಿಂಗವನ್ನು ಕೊಡಬೇಕಾದ್ರೆ ಅದು ಇಷ್ಟಲಿಂಗ ಎದರಿಂದ ತಯಾರಾಗಿರಬೇಕು ಅನ್ನುವಂತಹ ವಿಚಾರವನ್ನು ಅಲ್ಲಿ ತಿಳಿಸ್ತಾರೆ. ಸ್ಫಟಿಕ ಮಣಿಯಿಂದಾದರೂ ಅದು ತಯಾರಾಗಿರಬಹುದು. ಶೈಲಜ ಅಂದ್ರೆ ಪರ್ವತದ ಶಿಲೆಯಿಂದಾದರೂ ಕೂಡ ಅದು ನಿರ್ಮಾಣವಾಗಿರಬಹುದು. ಚಂದ್ರಕಾಂತ ಮಣಿಯಿಂದಾದರೂ ಕೂಡ ನಿರ್ಮಾಣಗೊಂಡಿರಬಹುದು. ಸೂರ್ಯಕಾಂತ ಮಣಿಯಿಂದಾದರೂ ಕೂಡ ನಿರ್ಮಿತವಾಗಿರಬಹುದು. ಇವುಗಳ ಪೈಕಿ ಯಾವುದಾದ್ರೂ ಒಂದು ಲಿಂಗವನ್ನು ಸಂಸ್ಕಾರಕ್ಕಾಗಿ ತೆಗೆದುಕೊಳ್ಳಬೇಕಂತಕೊಂಡು ಅರ್ಪಣೆ ಮಾಡ್ತಾರೆ. ಇವತ್ತ ಚಂದ್ರಕಾಂತ ಮಣಿ ಸೂರ್ಯಕಾಂತ ಮಣಿಗಳು ಸಿಗೋದೇ ಬಹಳ ದುರ್ಲಭ. ಸುಮ್ಮನೆ ನಾವು ಸಾಹಿತ್ಯದಲ್ಲಿ ಓದಬೇಕಾಗಿದೆ. ಸೂರ್ಯಕಾಂತ ಮಣಿಯೊಳಗೆ ಏನು ಶಕ್ತಿ ಅಂದ್ರೆ ಸೂರ್ಯನ ಪ್ರಖರವಾದ ತೇಜಸ್ಸನ್ನ ಅಗ್ನಿ ರೂಪದಲ್ಲಿ ಪ್ರಕಟ ಮಾಡುವಂತಹ ಶಕ್ತಿ ಆ ಸೂರ್ಯಕಾಂತ ಮಣಿಗಿರ್ತದೆ. ನೀವು ಲೋಕದಲ್ಲಿ ನೋಡಿರ್ತೀರಿ, ಸಾಮಾನ್ಯವಾಗಿ ಈ ರಾವ್ ಕನ್ನಡಿ ರಾವ್ ಗಾಜಿರ್ತದ, ಅದನ್ನೇ ನೀವು ಸೂರ್ಯನ ಪ್ರಕಾಶದಲ್ಲಿ ಹಿಡಿದು ಕೆಳಗ ಅರಳಿನೋ ಬಟ್ಟೆನೋ ನೀವು ಇಟ್ಟಾಗ ಅದಕ್ಕೆ ಬೆಂಕಿ ಹತ್ತುವಂತಹದ್ದನ್ನು ನೀವು ಕಾಣುತ್ತೀರಿ. ಆ ಬೆಂಕಿ ಎಲ್ಲಿಂದ ಬಂತು ಅಂದ್ರೆ ಅದು ಸೂರ್ಯನದೇ ಪ್ರಕಾಶ ಅದು. ಪರಂತು ಸೂರ್ಯನ ಆ ತೇಜಸ್ಸನ್ನ ಕೇಂದ್ರೀಕರಿಸಿಕೊಂಡು ಅದರಲ್ಲಿ ಅಗ್ನಿಯನ್ನು ಪ್ರಕಟ ಮಾಡುವಂತಹ ಸಾಮರ್ಥ್ಯ ಸೂರ್ಯಕಾಂತ ಮಣಿಗಿದೆ ಅಂತ ಹೇಳ್ತಾರೆ. ಅದೇ ಪ್ರಕಾರ ಚಂದ್ರಕಾಂತ ಮಣಿ ಅಂದ್ರೆ ಚಂದ್ರನ ತಂಪಾದ ಕಿರಣದೊಳಗೆ ಆ ಕಲ್ಲಿನಿಂದ ನೀರು ಸ್ರವಿಸ್ತಾ ಇರುತ್ತದೆ. ಅದಕ್ಕೆ ಹಿಂದಿನ ಅನೇಕ ಋಷಿ ಮುನಿಗಳ ಆಶ್ರಮಗಳನ್ನು ವರ್ಣನೆ ಮಾಡುವ ಕಾಲಕ್ಕೆ ಅಲ್ಲಿರುವಂತಹ ಗಿಡಗಳಿಗೆ ಚಂದ್ರಕಾಂತ ಮಣಿಯಿಂದ ಅವರು ಅದರದ್ದು ಆಲವಾಲ ಅದಕ್ಕೇನಂತೀರಿ ಮಡಿ, ಗಿಡಗಳಿಗೆ ನೀರಾಕೋ ಸಲುವಾಗಿ ಮಾಡಿರುವಂತಹ ಏನು ತಗ್ಗು ಮಡಿ ಇರ್ತದೆ ಅದನ್ನು ಚಂದ್ರಕಾಂತ ಮಣಿಗಳಿಂದ ಅವರು ಕಟ್ಟಿರ್ತಾ ಇದ್ರು ಅಂತ ಅಂದ್ರೆ ಅವಕ್ಕೆ ನೀರು ಹಾಕೋದೇ ಜರುರತ್ ಇಲ್ಲ ಅಂತ. ಚಂದ್ರೋದಯ ಆದ ಬಳಿಕ ಅವ್ ನೀರು ಸ್ರವಿಸ್ತಾ ಇದ್ದು ಅನಾಯಾಸವಾಗಿ ಅವಕ್ಕೆ ನೀರು ಸಿಗ್ತಿದ್ದು ಅನ್ನುವಂತಹದ್ದೊಂದು ವಿಚಾರ ನಮ್ಮಲ್ಲಿ ಬರ್ತದೆ. ಅಂದ್ರೆ ಇಷ್ಟೊಂದು ಸಂಪತ್ ಭರಿತವಾಗಿರುವಂತಹ ದೇಶ ಇತ್ತು ಅನ್ನೋದಕ್ಕೆ ನಮ್ಮ ಹಿಂದಿನ ಸಾಹಿತ್ಯಗಳೇ ಇದಕ್ಕೆ ಪ್ರಮಾಣ ಆಗ್ತದೆ. ಅದಕ್ಕೆ ಚಂದ್ರಕಾಂತ ಮಣಿಯಾಗಲಿ ಸೂರ್ಯಕಾಂತ ಮಣಿಯಾಗಲಿ ಇನ್ನೂ ಒಂದು ಬರ್ತದ ಬಾಣಲಿಂಗ ಅಂತ ತಿಳ್ಕೊಂಡು ಬಾಣವ ಮಧ್ಯಪ್ರದೇಶದೊಳಗೆ ಓಂಕಾರೇಶ್ವರ ಅಂತ ತಿಳ್ಕೊಂಡು ಒಂದು ಜ್ಯೋತಿರ್ಲಿಂಗ ಇದೆ. ಅಲ್ಲಿ ನರ್ಮದಾ ನದಿ ಹರಿತಾ ಇರ್ತದ. ಆ ನರ್ಮದಾ ನದಿಯೊಳಗೆ ಕೆಲವು ಶಿಲೆಗಳು ಅಲ್ಲಿರುವಂತಹ ತಿರುಗು ಮಡುಗಳಲ್ಲಿ ಸಿಲುಕೊಂಡು ಅವು ಲಿಂಗದ ಆಕಾರದಲ್ಲಿನ ತಯಾರಾಗ್ತವೆ. ಅವಕ್ಕೆ ಬಾಣಲಿಂಗ ಅಂತ ಕರ್ಕೊಂಡ್ ಬರ್ತಾರೆ. ಇನ್ನ ಕೊನೆಯದಾಗಿ ಮಾತು ಹೇಳ್ತಾರೆ ಅವರು, ಸ್ಫಾಟಿಕಂ, ಸ್ಫಟಿಕದಿಂದಲೂ ಕೂಡ ನಿರ್ಮಾಣವಾಗಿರ್ತಕ್ಕಂಥ ಲಿಂಗವನ್ನಾದರೂ ಕೂಡ ಪೂಜೆ ಮಾಡಬಹುದು. ಇಲ್ಲದೆ ಹೋದಾಗ ಯಾವ ನಮಗೆ ಸಿಗದೆ ಹೋದಾಗ ಶೈಲಜಂ, ಶಿಲೆಯಿಂದ ನಿರ್ಮಾಣ ಮಾಡಿರ್ತಕ್ಕಂತಹ ಲಿಂಗಗಳನ್ನ, ಪಂಚಸೂತ್ರದ ಲಿಂಗಗಳನ್ನ ಗುರುಗಳು ಸಂಸ್ಕಾರಕ್ಕಾಗಿ ತೆಗೆದುಕೊಳ್ಳಬೇಕಂತ ತಿಳ್ಕೊಂಡು ಅದಕ್ಕೆ ಅಪ್ಪಣೆಯನ್ನು ಮಾಡಿದ್ದಾರೆ. ಇವೆಲ್ಲವನ್ನು ನೋಡಿದಾಗ ಸ್ಫಟಿಕ ಮಣಿನೇ ಇರಲಿ, ಸೂರ್ಯಕಾಂತ ಮಣಿನೇ ಇರಲಿ, ಚಂದ್ರಕಾಂತ ಮಣಿನೇ ಇರಲಿ, ಇವೆಲ್ಲವೂ ಕೂಡ ನೋಡಿದಾಗ ಸ್ಥೂಲವಾಗಿ ನಮ್ಮ ಜಡವಾಗಿನೇ ಕಾಣಿಸ್ತಾವೆ. ಇವೆಲ್ಲ ಜಡ ಪದಾರ್ಥಗಳು ಅಂತ ಅಂದ ಬಳಿಕ ಈ ಜಡ ಪದಾರ್ಥವನ್ನ ನಮಗೆ ಲಿಂಗ ರೂಪವಾಗಿ ಯಾಕೆ ಕೊಟ್ರು? ಶಿಲೆಯೊಳಗೆ ಅಂಥದ್ದೇನು ಗುಣ ಇದೆ? ಯಾಕೆ ಶಿಲೆಯನ್ನ ಲಿಂಗವಾಗಿ ಪೂಜೆ ಮಾಡಲಿಕ್ಕೆ ನಮಗೆ ನಮ್ಮ ಪ್ರಾಚೀನ ಆಚಾರ್ಯರು ದಯಪಾಲಿಸಿದರು? ಅದಕ್ಕೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ, ಶಿಲೆಯಲ್ಲಿ ಕೆಲವೊಂದು ಉತ್ಕೃಷ್ಟವಾದ ಗುಣಗಳಿದ್ದಾವೆ ಅಂತ. ನ ದ್ವಿಷಂತಿ ನ ಯಾಚಂತೆ ಪರನಿಂದಾಂ ನ ಕುರುವತೆ ಅನಾಹೂತ ನಚಾಯಾಂತಿ ತೇನ ಅಶ್ಮಾನೋಪಿ ದೇವತಾಹ. ಶಿಲೆಗಳು ದೇವರಾಗಿ ಪೂಜೆ ಮಾಡಿಕೊಳ್ತಾ ಇದ್ದಾವೆ. ಇವತ್ತು ಯಾವುದೇ ದೇಶದ ದೇವಾಲಯಗಳನ್ನು ನೀವು ಪ್ರವೇಶ ಮಾಡಿದರೆ ಪ್ರತಿಯೊಂದು ದೇವಾಲಯಗಳಲ್ಲಿ ಮೂರ್ತಿಗಳು, ಶಿಲಾಮಯವಾದ ಮೂರ್ತಿಗಳು ಇರ್ತವೆ. ಇಲ್ಲ ಕಟ್ಟಿಗೆ ಮೂರ್ತಿಗಳಾದರಿರಬಹುದು, ಬೆಳ್ಳಿ ಬಂಗಾರದ ಮೂರ್ತಿಗಳಿರಬಹುದು, ಪರಂತು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಮೂರ್ತಿಗಳಂದ್ರೆ ಶಿಲಾಮಯವಾದ ಮೂರ್ತಿಗಳು ಎಲ್ಲ ಕಡೆ ಇರ್ತಾ ಇದ್ದ. ಅದಕ್ಕೆ ಶಿಲಾಮಯ ಮೂರ್ತಿಯನ್ನು ಮಾಡಲಿಕ್ಕೆ ಯಾಕೆ ಇದನ್ನು ಸ್ವೀಕಾರ ಮಾಡಿದ್ರು ಅಂದ್ರೆ ಶಿಲೆಯಲ್ಲಿ ಕೆಲವೊಂದು ಉತ್ಕೃಷ್ಟವಾದ ಗುಣಗಳಿದಾವಂತ. ಆ ಗುಣಗಳನ್ನ ಈ ಪೂಜೆ ಮಾಡುವಂತಹ ವ್ಯಕ್ತನಲ್ಲಿ ಅಳವಡಿಸಿಕೊಳ್ಳಬೇಕನ್ನೋ ಸಲುವಾಗಿನೇ ಆ ಶಿಲಾಮಯವಾದ ಲಿಂಗವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಲ್ತಕ್ಕಂಥ ಗುಣಗಳು ಯಾವು? ಮೊದಲನೇ ಗುಣ ನ ದ್ವಿಷಂತೆ, ದ್ವೇಷ ಮಾಡದೇ ಇರುವಂತಹ, ದ್ವೇಷರಹಿತವಾಗಿರುವಂತಹ ಸ್ವಭಾವ ಶಿಲೆಗಳಲ್ಲಿ ಇದೆ ಅಂತ. ಈಗ ನಿಮ್ಮ ಮನೆಯೊಳಗೆ ಒಂದೇ ಜಗಲಿ ಮೇಲೆ ಬಹಳ ದೇವರನ್ನು ಇಟ್ಟಿರ್ತೀರಿ, ಎಲ್ಲಾ ದೇವರು ಇರ್ತಾವ ಅದ್ರಾಗ, ಯಾಕಂದ್ರೆ ನಿಮ್ ಭಕ್ತಿ ಅಂದ್ರೆ ಎಲ್ಲಾ ಕಡೆ ಹಂಚ್ ಹಂಚ್ ಹೋಗ್ಬಿಟ್ಟದ. ಎಲ್ಲಿ ಕಂಡ್ತಾವ್ ದೇವ್ರು ತಗೊಂಡ್ ಬರ್ತೀರಿ. ಒಂದ್ ದೇವಸ್ಥಾನಕ್ಕೆ ಹೋದ್ರೆ ಒಂದ್ ದೇವರು ತಂದ್ರೆ ಅದನ್ನ ಜಗಲಿ ಮೇಲೆ ನಾವು ಪೂಜೆ ಮಾಡಿದ್ವಿ. ಒಂದೇ ಸ್ಥಾನದೊಳಗೆ ಅನೇಕ ಮೂರ್ತಿಗಳನ್ನು ನಾವೆಲ್ಲ ಇಟ್ಟುಕೊಂಡು ಬರ್ತಾ ಇದ್ದೆ, ಅಥವಾ ಕೆಲವೊಂದು ಸ್ಥಾನದೊಳಗೆ ಎಲ್ಲಾ ದೇವರ ವಿಗ್ರಹಗಳನ್ನು ಒಂದೇ ಮಂದಿರದಲ್ಲಿ ಸ್ಥಾಪನೆ ಮಾಡುವಂತಹ ಕೆಲವೊಂದು ಸನ್ನಿವೇಶಗಳು ನೀವು ಕಾಣಿಸ್ತೀರಿ. ಶಿವಮೂರ್ತಿನ ಶಿವಲಿಂಗನು ಅಲ್ಲೇ ಇದೆ, ವಿಷ್ಣುವಿನ ವಿಗ್ರಹನು ಅಲ್ಲೇ ಇದೆ, ರಾಮನ ಮೂರ್ತಿನ ಇರ್ತದ, ಹನುಮಂತೇವರು ಸ್ಥಾಪನೆ ಮಾಡಿರ್ತಾರ, ನವಗ್ರಹನ ಇರ್ತಾವ, ಎಲ್ಲವನ್ನು ಒತ್ತಟ್ಟೆಗೆ ಸೇರಿಸಿರ್ತಾರ. ಪರಂತು ಎಲ್ಲಾ ಭಕ್ತರು ಒತ್ತಟ್ಟೆಗೆ ಕೂಡೋದು ಬಹಳ ಕಷ್ಟ, ಎಲ್ಲಾ ದೇವರ ಭಕ್ತರು ಒತ್ತಟ್ಟೆ ಕೂಡೋದು ಬಹಳ ಕಷ್ಟ, ಪರಂತು ಎಲ್ಲಾ ದೇವರು ಒತ್ತಟ್ಟೆ ಕೂಡ್ತಾವ. ಎಲ್ಲಾ ದೇವರನ್ನ ಒಂದು ಗುಡಿಯೊಳಗೆ ನೀವು ಕುಂಡಿಸಿದ್ರೆ ಅವ್ ಸುಮ್ಮನೆ ಕುಂತಿರ್ತಾವ, ಆದ್ರೆ ಎಲ್ಲಾ ದೇವರ ಭಕ್ತರು ಒಂದು ಕೊಲೆ ಹಾಕ್ರಿ, ಅವ್ರ ಒಂದ್ ತಾಸಿನಾಗ ಅವ್ರಂಗಿ ಇವ್ರ ಹರಿದು, ಇವ್ರಂಗಿ ಅವ್ರ ಹರಿದು, ತಲೆ ಒಡೆದು ಕಡೆಗೆ ರಾಮಾಯಣ ಮಹಾಭಾರತ ಮಾಡಿ ಹೊರಗೆ ಬರ್ತಾರೆ. ಯಾಕೆ ಈ ಭಾವನೆ ಬಂತು ನಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಪರಸ್ಪರವಾಗಿ ದ್ವೇಷಗಳದಾವ. ಆ ದ್ವೇಷ ಭಾವನೆಯಿಂದ ನಾವು ಒಬ್ರಿಗೊಬ್ರು ಸಮೀಪ ಬಂದರೂ ಕೂಡ ಸೇರಂಗಿಲ್ಲ. ಆದ್ರೆ ಅವ್ರು ಬರೀತಾರ, ಆ ದೇವತಾ ವಿಗ್ರಹಗಳು ಒಂದೇ ಸ್ಥಾನದಲ್ಲಿದ್ರೆ ನ ದ್ವಿಷಂತೆ, ಒಂದಕ್ಕೊಂದು ದ್ವೇಷ ಮಾಡಂಗಿಲ್ಲ. ಏ ನನ್ನ ಜಾಗದ ನೀ ಯಾಕೆ ಬಂದಿ ಅಂತ ಯಾವರ ದೇವ್ರ ಅಂದಾವೇನು ಅಂದ್ರೆ ಅದಕ್ಕೆ ದೇವ್ರ ಅನ್ನಂಗಿಲ್ಲ. ಹಾಗೇನಾದ್ರೂ ಅಂದ್ರೆ ಅವಕ್ಕೆ ದೇವ್ರ ಅನ್ನಂಗಿಲ್ಲ, ಅನ್ನಂಗಿಲ್ಲ ಅಂತ ತಿಳ್ಕೊಂಡು ಅವಕ್ಕೆ ದೇವ್ರು ಅಂತ ಕರ್ಕೊಂಬಂದೆ. ಅದಕ್ಕೆ ನ ದ್ವಿಷಂತೆ. ಎರಡನೇ ಗುಣ ಹೇಳ್ತಾರ, ಅದಕ್ಕೆ ದ್ವೇಷ ಮಾಡುವಂತಹ ಮನುಷ್ಯ ಕಲಿಬೇಕಾಗಿದೆ. ಅದನ್ನ ಪರಸ್ಪರವಾಗಿ ದ್ವೇಷ ಮಾಡತಕ್ಕಂಥ ಮನುಷ್ಯ ತನ್ನ ದ್ವೇಷಗಳನ್ನು ಕಳ್ಕೋಬೇಕಾಗಿದೆ ಅನ್ನೋ ಸಲುವಾಗಿ ಆ ದ್ವೇಷ ಮಾಡದಿರತಕ್ಕಂಥ ಶಿಲಾಮೂರ್ತಿಯನ್ನ ಪೂಜೆಗಾಗಿ ಕೊಟ್ಟರು. ಎರಡನೇ ಗುಣ ಯಾವುದು ಅಂದ್ರೆ ನ ಯಾಚಂತೆ, ಯಾರಿಗೂ ಏನನ್ನೂ ದೇವರು ಕೇಳಂಗೇ ಇಲ್ಲ. ಯಾರ ಮನೆಗಿನ ದೇವರು ಕೇಳ ಅವನು ಮತ್ತೆ ನೀವು ಮನೆಯೊಳಗೆ ಅಡಿಗೆ ಮಾಡಿಕೊಂಡು ಚಲೋ ಚಲೋ ಪದಾರ್ಥ ಮಾಡಿಕೊಂಡು ದೇವರ ಮುಂದೆ ಕುರ್ತುಕೊಂಡು ಉಂಡ್ರಿ ನೀವು. ಯಾಕಪ್ಪ ನನ್ನ ಸ್ವಲ್ಪ ನೈವೇದ್ಯ ಹಿಡಿ ಅಂತ ಯಾರ ಮನೆಯನ್ನು ದೇವರು ಕೇಳವನ? ನೀವು ದೇವರ ಸಮೀಪಕ್ಕೆ ನೈವೇದ್ಯ ತೆಗೆದುಕೊಂಡು ಹಂಗ ಮ್ಯಾಗಿನ ಮೇಲೆ ನಿನ್ನ ಕಡೆ ಕೈ, ಕೆಳಗಿಂದ ನನ್ನ ಕಡೆಗೆ, ತುಜಾ ಕಡೆ ಹಾತ್ ಮಾಜಾ ಕಡೆ ಭಾತ್ ಅಂತ ಮರಾಠಿ ಒಳಗೆ ಹೇಳ್ತಾರ ಅವರು. ಹಂಗ ಮ್ಯಾಗಿನ ಮೇಲೆ ನಾವು ತೋರಿಸ್ತೀವಿ. ನೀವು ತೋರಿಸಿದ್ರು ಸುಮ್ಮನಿರ್ತಾವ, ನೀವು ತೋರಿಸಲಾರ್ದ ಹಂಗ ಸುಮ್ಮನೆ ಕೂತ್ಕೊಂಡ್ರು ಕೂಡ ನನಗೊಂದಿಷ್ಟು ಕೊಡಪ್ಪ ಅಂತ ಯಾವ ದೇವರು ಕೇಳಂಗಿಲ್ಲ. ನ ಯಾಚಂತೆ ಕೇಳಂಗಿಲ್ಲ, ಅವು ಕೇಳಂಗಿಲ್ಲ ಅಂತ ನಿಮ್ ಮನ್ಯಾಗ ಕುಂತಾವ. ಅವು ನಿಮ್ಮನ್ ಏನೋ ಕೇಳಂಗಿಲ್ಲ ಅಂತ ತಿಳ್ಕೊಂಡು ನಿಮ್ ಮನ್ಯಾಗ ಕೂತ್ಕೊಂಡವು. ಅಕಸ್ಮಾತ್ ನಾಳಿಂದ ಕೇಳಕ್ ಚಾಲೂ ಮಾಡಿದ್ರ ಏ ಬ್ಯಾಡಪ್ಪ ಇವು ದೇವ್ರು ಕೇಳೋ ಅದಾವ. ಅದಕ್ಕೆ ಒಬ್ಬ ಮನುಷ್ಯರನ್ನು ಬಹಳ ಪ್ರೀತಿಸಂಗಿಲ್ಲ, ಆದ್ರೆ ಒಂದು ದೇವರನ್ನು ಬಹಳ ದಿವಸ ಪೂಜೆ ಮಾಡ್ತಾನ. ಒಬ್ಬ ಚೇತನವಾದ ವ್ಯಕ್ತಿಯನ್ನ ಬಹಳ ದಿವಸ ಸಂಭಾಳಿಸೋದು ಬಹಳ ಕಷ್ಟ ಕದ. ಆದ್ರೆ ದೇವರ ನೀವು ಸಾಯತನ ಪೂಜೆ ಮಾಡ್ತೀರಿ. ಯಾಕ? ನೀವು ಏನು ಮಾಡಿದ್ರೆ ದೇವರು ಸುಮ್ಮನೆ ಇರ್ತಾನ, ಸುಮ್ಮನೆ ಕುಂತು ನೋಡ್ತಾನ ಅಷ್ಟೇ. ಅದಕ್ಕೆ ನ ಯಾಚಂತೆ ದೇವರು ಕೇಳಂಗಿಲ್ಲ, ಕೇಳಂಗಿಲ್ಲ ಅಂತ ಅವ್ ನಮ್ ಜಗಲಿ ಮೇಲೆ ನಮ್ ಮುತ್ಯ ಅಜ್ಜ ಅವ್ರ ಕಾಲ ಹಂಗ ಕೂತ್ಕೊಂಡವು. ಕೇಳಿದ್ರಂದ್ರೆ ನಾವು ನಡಿಯಪ್ಪ ನೀನು ನಾಳೆ ದುಡಿಯಾಕ ಅನ್ನೋ ಪೈಕಿ ನೀ ಕೂತ್ಕೊಂಡು ತಿನ್ಕೊಂಡು ಕುಂತ್ರಿ ಹೆಂಗ? ಅದಕ್ಕೆ ನಡಿ ನಮ್ ಜೊತೆಗೆ. ನೀನು ಮನೆಯಾಗಿನ ಮಕ್ಕಳೇ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳೇ ದಿನಾ ಕೇಳಾಕತ್ತಿರ ಅವ್ ಕಪಾಳಕ್ ಬಿಡಿತೀರಿ. ಮತ್ತಿವ್ ದುಡಿಲಾರದು ಕೇಳಿದ ಒಂದು ಏನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ಶಿಲಾಮಯ ಮೂರ್ತಿಯೊಳಗೆ ಒಂದೇನು ಉತ್ಕೃಷ್ಟವಾದ ಗುಣ ಅದ ಅಂತ ಕೇಳಿದ್ರೆ ನ ಯಾಚಂತೆ, ಯಾರಿಗೂ ಏನನ್ನು ಕೇಳಂಗೇ ಇಲ್ಲ. ಅದಕ್ಕೆ ಯಾಚನ ಏನದಲ್ಲ ಕೇಳೋದು, ಇದು ಮನುಷ್ಯನನ್ನು ಬಹಳಷ್ಟು ಹಗುರು ಮಾಡ್ತದ, ಬಹಳಷ್ಟು ಅವನನ್ನ ಮಹತ್ವಹೀನನನ್ನಾಗಿ ಮಾಡ್ತದ. ಅದಕ್ಕಾಗಿ ಆ ಯಾಚನ ಅನ್ನುವಂತಹ ದಿನದಲ್ಲ, ಬೇಡಿಕೊಳ್ಳುವುದೇನದಲ್ಲ, ಅದು ಇರಬಾರ್ದನ್ನೋ ಸಲುವಾಗೇನೆ ಅವರು ನ ಯಾಚಂತೆ. ಅದಕ್ಕೆ ಅಂಥ ಗುಣವನ್ನು ಮನುಷ್ಯ ಅಳವಡಿಸಿಕೊಳ್ಬೇಕು ಅಂತ. ಎದಕ್ ಕೇಳಬೇಕು ಅಂದ್ರೆ ವೈಯಕ್ತಿಕವಾಗಿ ಕಾರ್ಯಗಳಿಗಾಗಿ ಕೇಳಬಾರದು, ವ್ಯಷ್ಟಿಗಾಗಿ ಕೇಳಬಾರದು. ಸಮಷ್ಟಿಗಾಗಿ ಕೇಳಬಹುದು, ಸಮಾಜಕ್ಕಾಗಿ ಸಮಾಜವನ್ನು ಕೇಳಬಹುದು, ಪರಂತು ನಿನಗಾಗಿ ಸಮಾಜವನ್ನು ಕೇಳಬಾರದು ಅಂತ. ಅದಕ್ಕೆ ಯಾಚನ ಅನ್ನೋದೇನದಲ್ಲ, ಧರೆಗೆ ಯಾಚನೆಗಿಂದ ಲಘುತರ ಮುಂಟೆ ಅಂತಾರ. ಬೇಡಿಕೊಳ್ಳುವವನಿಗಿಂತಲೂ ಹಗುರು ಮನುಷ್ಯ ಮತ್ತೊಬ್ಬ ಯಾವನು ಇಲ್ಲೇ ಇಲ್ಲ ಅಂತ. ಅದಕ್ಕೆ ಶಿಲಾಮಯ ಮೂರ್ತಿಯೊಳಗೆ ಯಾಚನೆ ಮಾಡಂಗಿಲ್ಲ, ಅಂಥ ಗುಣ ಮನುಷ್ಯನಿಗೆ ಬರಲಿನ ಸಲುವಾಗಿ ಅವರ ಶಿಲಾಮಯ ಲಿಂಗವನ್ನು ಕೊಡ್ತಾರೆ. ಮೂರನೇದು ಪರ ನಿಂದಾಂನ ಕುರುವತೆ. ಅವೇನು ಸುಮ್ಮನೆ ಕುಂತಿರ್ತಾವಲ್ಲ, ನಿಮ್ಮಂಗ ಸುಮ್ಮನೆ ಕುಂತ್ರ ಅವ್ ಸುಮ್ಮನೆ ಕುಂತಾವ, ಸುಮ್ಮನೆ ನೀವು ಕುಂಡ್ರಂಗಿಲ್ಲ. ನೀವೇನ್ ಮಾಡ್ತೀರಿ? ನಿಂದ ಮಾಡಕ್ ಚಾಲು ಮಾಡ್ತಾರೆ, ಮತ್ತೊಬ್ಬರು ನಿಂದ ಮಾಡ್ತಾ ಕುಂಡಿರ್ತೀರಿ. ಸುಮ್ಮನೆ ನೀವು ಕುಂಡ್ರಂಗಿಲ್ಲ, ಪರ ದೇವರು ಸುಮ್ಮನೆ ಕುಂತಿರ್ತಾವ. ಅದಕ್ಕೆ ಮತ್ತೊಬ್ಬರ ನಿಂದೆಯನ್ನು ಮಾಡುವಂತ ಏನು ದುರ್ಗುಣ ನಿಮ್ಮಲ್ಲಿ ಅದ, ಆ ದುರ್ಗುಣ ಹೋಗಬೇಕು. ನೀವು ಯಾರ ನಿಂದಾನು ಮಾಡಬಾರದು. ಎಲ್ಲಾರು ಒಬ್ಬರ ಕೂತ್ಕೊಂಡ್ರೆ ಸುಮ್ಮನೆ ಕುಂಡಿರುವಂತಹ ಕಾರ್ಯವನ್ನು ಕಲ್ಲಿನ ಸಲುವಾಗಿ ಅದಕ್ಕೆ ಶಿಲಾಮಯ ಲಿಂಗ ಕೊಟ್ರು. ಮತ್ತೊಂದ್ರೆ ಅನಾಹುತ ನಚಾಯಂತಿ. ನೀವು ಕರ್ಕೊಂಡು ಬರಲಾರ್ದನ ಯಾರ ಮನೆಗೂ ದೇವರು ತಾನಾಗೇನೆ ಬರಂಗಿಲ್ಲ ಅಂತ. ನಿಮ್ಮ ಮನೆ ತಾನಾಗ ಬಂದವನು ಮತ್ತೆ ದೇವ್ರು? ನೀವು ರಾಮೇಶ್ವರಂಗೆ ಹೋದ್ರೆ ಒಂದ್ ದೇವ್ರು ತಗೊಂಡು ಬಂದ್ರೆ, ಕಾಶಿಗೆ ಹೋದ್ರೆ ಒಂದ್ ದೇವ್ರು ತೆಗೆದುಕೊಂಡು ಬಂದ್ರೆ, ಮಂತ್ರಾಲಯಕ್ಕೆ ಹೋದ್ರೆ ಒಂದ್ ದೇವ್ರು ತಂದ್ರೆ, ಧರ್ಮಸ್ಥಳಕ್ಕೆ ಹೋದ್ರೆ ಒಂದ್ ದೇವ್ರು ತಂದ್ರೆ, ಮತ್ತಲ್ಲಿ ಹೋದ್ರೆ ಮತ್ತೊಂದ್ ದೇವ್ರು ತಂದ್ರೆ. ನೀವ ತಂದಿರಂತ ನಿಮ್ಮ ಮನೆಗೆ ಬರ್ತಾ ಹೊರತಾಗಿ ಅವಾಗಿ ಬಂದು ನಿಮ್ಮ ಮನೆ ಕುಂತಾವೇನೆ? ಕುಂಡ್ರಂಗಿಲ್ಲ. ಅದಕ್ಕೆ ನೀವು ಬಂದ ದೇವರು ಮನೆಗೆ ಇಟ್ಕೊಳಂಗಿಲ್ಲ, ಮತ್ತೆ ಹೊಳಿ ಕಳಿಸಿ ಬಿಡ್ತೀರಿ. ಎಷ್ಟೋ ಕಡೆ ಮಾಡ್ತಾರೆ, ನಿಮ್ ಕಡೆ ಮಾಡ್ತಾರಲ್ಲ, ದೇವರು ಯಾತ್ರಾ ಮಾಡಿ ಬಂದ ಬಳಿಕ ದೇವರನ್ನ ಕಳಿಸೋ ಒಂದು ಕಾರ್ಯಕ್ರಮ ಮಾಡ್ತಾರ. ಚಲೋತ್ನಂಗೆಲ್ಲ ಹೋಳಿಗೆ ಪಾಳಿಗೆ ಸಿಹಿ ಪದಾರ್ಥ ಮಾಡಿ ಸ್ವಾಮಿಗಳನ್ನ ಕರೆದು ಇಷ್ಟ ಮಿತ್ರನ ಕರೆದು ಅವ್ರ ಸಾಕ್ಷಿಯೊಳಗ ದೇವರನ್ನ ಕಳಿಸೋ ಕಾರ್ಯಕ್ರಮ ಮಾಡ್ತಾರೆ. ಇವತ್ತು ಯಾಕೆ ನಿಮ್ ಮನೇಲಿ ಊಟ ಮಾಡಿಸಿರಿ ಅಂತ ಕೇಳಿದ್ರೆ, ಇವತ್ತು ದೇವರನ್ನ ಕಳಿಸಿಕೊಡ್ತೀವಿ, ಕಾಶಿಗೆ ಹೋಗಿ ಬಂದಿದ್ವಿ, ಅದಕ್ಕೆ ವಿಶ್ವನಾಥ್ ನಮ್ ಜೊತೆಗೆ ಬಂದಿದ್ದ, ಅವನ್ ವಾಪಸ್ ಇವತ್ತ ಅವನು ಕಳಿಸ್ಕೊಡ್ತೀವಿ, ದೇವರನ್ನ ಕಳಿಸ್ಕೊಡ್ತೀವಿ ಅಂದ್ರೆ ದೇವರನ್ನ ಕಳಿಸೋ ಕೆಲಸ ಮಾಡ್ತೀವಿ. ದೇವರನ್ನ ನಾವು ಕರ್ಕೊಂಬರಂಗಲ್ಲ, ಕರ್ಕೊಂಬರ್ತೀವಿ. ಎಂಥವನ ಮಾತನಾಡಲಾರದ ದೇವರು, ನೀವು ಬೇಡಲಾರದ ದೇವರನ್ನ ಕರ್ಕೊಂಬಂದು ಇಟ್ಕೊಂತಾರೆ. ಅದಕ್ಕೆ ಅನಾಹುತ ನಚಾಯಂತಿ. ಕರ್ಕೊಂಡು ಬರಲಾರ್ದೆ ತಾವಾಗಿ ಹಾಗೆ ದೇವರು ಬರುದಿಲ್ಲ. ಹಾಗೆ ನಿಮಗೇನ್ ಹೇಳ್ತಾರಪ್ಪ ಅಂದ್ರೆ ನೀವು ಕೂಡ ಕರೀಲಾರದ ಎಲ್ಲಿಯೂ ಹೋಗ್ಬೇಡ್ರಿ. ಆದ್ರೆ ಎಲ್ಲಿ ಹೋಗ್ಬೇಡ್ರಿ, ಯಾರ್ದಾರ ಲಗ್ನ ಇತ್ತು ಅಥವಾ ಯಾರ್ದಾರ ಮನೆ ವೈಯಕ್ತಿಕ ಇರ್ತಕ್ಕಂಥ ಕಾರ್ಯಕ್ರಮಗಳಿದ್ದು ಅಲ್ಲೇ ಕರೀಲಾರದ ಹೋಗ್ಬಾರ್ದು. ಇಂಥಲ್ಲೇ ಏ ನಮಗೇನು ಆಮಂತ್ರಣ ಕೊಟ್ಟಾರನ್, ನಮಗೇನು ಪತ್ರಿಕಾ ಕೊಟ್ಟಿಲ್ಲ, ನಮ್ಮ ಹೆಸರಲ್ಲೇ ಪಾಂಪ್ಲೇಟ್ ಕೊಟ್ಟಿಲ್ಲ, ನಮ್ಮ ಮನೆ ಯಾರು ಬಂದು ಹೇಳಿಲ್ಲ, ನಾವ್ಯಾಕೆ ಹೋಗುನು ಕುಂಡ್ರು ನೀನು ಮನ್ಯಾಗ ಅಂದ್ರೆ. ಎಲ್ಲಿ ಸಾರ್ವಜನಿಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮ ಇರ್ತದ, ಅಂಥಲ್ಲೇ ಕರೀಲಾರ್ದನ ಹೋಗ್ಬೇಕು, ಅದು ನಿಮ್ಗೆ ಯೋಗ್ಯ ಇರ್ತದ. ಆದ್ರೆ ಎಲ್ಲಿ ವೈಯಕ್ತಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿರ್ತಾವೆ ಅಲ್ಲಿ ಮಾತ್ರ ನಿಮಂತ್ರಣ ಇದ್ರೆ ಹೋಗ್ಬೇಕು, ನಿಮಂತ್ರಣ ಇರದೇ ಇದ್ರಲ್ಲಿ ಹೋಗ್ಬಾರ್ದು. ಬಹಳ ಅನರ್ಥ ಆಗ್ತವೆ. ನೀವು ಹೋದ್ರೆ ನಿಮ್ಗೆ ಜಾಗನೇ ಇದ್ದಿಲ್ಲ, ಮತ್ತೇನ್ ಮಾಡ್ಬೇಕಾಗ. ದಕ್ಷ ಬ್ರಹ್ಮ ಒಂದು ದೊಡ್ಡ ಯಜ್ಞ ಮಾಡಿದ, ಶಿವನಿಗೆ ಅಪಮಾನ ಮಾಡೋ ಸಲುವಾಗಿ ಯಜ್ಞ ಮಾಡಿದ ಆತ. ಅವಾಗ ಎಲ್ಲಾ ದೇವರಿಗೂ ಆಮಂತ್ರಣ ಕೊಟ್ಟನಂತೆ, ಆದ್ರೆ ಪರಮಾತ್ಮನಿಗೆ ಮಾತ್ರ ಆಮಂತ್ರಣ ಕೊಡ್ಲಿಲ್ಲ ಅವ. ಯಾಕಂದ್ರೆ ಮುದ್ದಾಮ್ ಅವನಿಗೆ ಅಪಮಾನ ಮಾಡ್ಬೇಕು, ಅವನು ಕರೆಸಬಾರ್ದಂತ. ಎಲ್ಲಾ ದೇವತೆಗಳು ಆಕಾಶ ಮಾರ್ಗವಾಗಿ ತಮ್ ತಮ್ ವಿಮಾನ ತೆಗೆದುಕೊಂಡು ಹೋಗ್ತಾ ಇದ್ರು, ಶಿವ ಪಾರ್ವತಿ ಕೈಲಾಸದಲ್ಲಿ ಕೂತ್ಕೊಂಡಿದ್ರು. ಪರಮಾತ್ಮ ಪಾರ್ವತಿಗೆ ಆಗಮಗಳನ್ನು ಬೋಧ ಮಾಡುತ್ತಿದ್ದ, ಶಿವಾಗಮಗಳನ್ನು ಹೇಳ್ತಾ ಇದ್ದ. ಅದನ್ನು ಕೇಳ್ಕೊಂತ ಕೂತ್ಕೊಂಡಾಗ ಮ್ಯಾಲೆ ಬರ್ರ ಬರ್ರ ಹೊಂಟಿದ್ವು ವಿಮಾನ. ಅವಾಗ ಪಾರ್ವತಿ ಎಲ್ಲ ಸ್ವಲ್ಪ ಅಕ್ಕಡೆ ಹೋಯ್ತು. ಹಂಗಕ್ಕ ಅದನ್ನ ಇಷ್ಟು ಶಾಂತವಾಗಿ ಕೇಳ್ತಿರ್ತಿರಲ್ಲ, ಎಲ್ಲರೂ ಒಂದ್ ಏನೋ ಶಬ್ದ ಹೋಗ್ತು, ನಿಮ್ ಲಕ್ಷಲ್ಲ ಅಕ್ಕಡೆ ಹೋಗ್ಬಿಡ್ತದೆ, ಇಷ್ಟು ಹೇಳೋದು ಬಿಡ್ತೀರ ಅಕ್ಕಡೆ ಹೋಗ್ಬಿಡ್ತಾರೆ. ಹಂಗ ಪರಮಾತ್ಮ ತನ್ನ ಅಮೃತವಾಣಿಯಿಂದ ಹೇಳುವಂತ ಉಪದೇಶವನ್ನು ಕೇಳ್ಕೊಂತ ಕುಂತಿರ್ತಕ್ಕಂತ ಪಾರ್ವತಿ ಆಕಾಶದಲ್ಲಿ ಹೋಗುವಂತ ವಿಮಾನದ ಶಬ್ದ ಕೇಳಿ ಅಕ್ಕಡೆ ಲಕ್ಷ. ಅವಾಗ ಪರಮಾತ್ಮನ ಕೇಳಲಂತ, ಏನ್ರಿ ಇವರೆಲ್ಲ ಎಲ್ಲಿ ಹೊಂಟಾರ, ಎಲ್ಲಾ ದೇವ್ರು ಹೊಂಟಾರಲ್ಲ. ಆದ್ರೆ ಮಹಾದೇವ್ ಇಲ್ಲೇ ಕೂತ್ಕೊಂಡನ, ಯಾಕೆ ನೀವ್ಯಾಕೆ ಹೋಗಂಗಿಲ್ಲ, ಇವರೆಲ್ಲ ಎಲ್ಲಿ ಹೊಂಟಾರ, ಅದನ್ನು ಕೇಳಬೇಡ ಅಂದವ. ಅದನ್ನು ಕೇಳಿದ್ರೆ ನಿನಗೂ ತ್ರಾಸ ಆಕದ, ನಮಗೂ ತ್ರಾಸ ಆಕದ, ಕೇಳಕ್ ಹೋಗ್ಬೇಡ ಸುಮ್ಮನೆ. ಏನದ ನಾವು ಏನ್ ಹೇಳ್ತೇವೆ ಅದಷ್ಟು ಕೇಳು, ಇಲ್ಲ ನೀವು ಹೇಳಾಕಬೇಕು, ಹಠ ಮಾಡಿಲ್ಲ. ಅವಾಗ ಪರಮಾತ್ಮ ಹೇಳ್ದ, ನಿನ್ನ ತಂದೆ ದಕ್ಷ ಪ್ರಜಾಪತಿ ಯಜ್ಞ ಮಾಡ್ತಾ ಇದ್ದಾನೆ, ಆ ಯಜ್ಞದಲ್ಲಿ ಅವರಿಗೆಲ್ಲ ಆಮಂತ್ರಣ ಕೊಟ್ಟರೆ ಅದಕ್ಕೆ ಅವರೆಲ್ಲರೂ ಹೋಗ್ತಾರೆ, ಮತ್ತೆ ನಿಮಗೆ ಬಂದಿಲ್ಲೇನು. ನಮಗ ಆಮಂತ್ರಣ ಕೊಡ್ಲಾರ್ದನ ನಮಗ ಅಪಮಾನ ಮಾಡೋ ಸಲುವಾಗಿ ಅವ್ನು ಯಜ್ಞ ಮಾಡಕತ್ತ, ಅದಕ್ಕೆ ನಮಗೆ ಆಮಂತ್ರಣ ಬಂದಿಲ್ಲ. ಆಮಂತ್ರಣ ಬರ್ಲಿಕ್ಕೆ ಏನಾಗ್ತದೆ, ನಮ್ಮ ಅಪ್ಪನ ಮನೆ ಅದ ಅಂದಾಕೆ. ಹೆಣ್ಮಕ್ಕಳಿಗೆ ತವರ ಮನೆ ಮೇಲೆ ಬಹಳ ಪ್ರೇಮ ಇರ್ತದೆ. ಅವ ಗಂಡನ ಮನೆ ಬೇಕಾದಷ್ಟು ಇದ್ರು ಮತ್ತ ಅದಕ್ಕಡೆ ಸೆಲೆಕ್ಷ ಅವ್ರದ್ದು. ಅವಾಗ ಪರಮಾತ್ಮಂದ ಹಂಗ ಹೇಳಾರ್ದ ಕರೀಲಾರ್ದ ನಾವು ಹೋಲಿಕ್ ಬರಂಗಿಲ್ಲ, ನಾವು ಬರೋದಲ್ಲ, ನೀವು ಹೋಲಿಕ್ ಬಿಡ್ರಿ, ನನಗಾರ ಹೋಗಕ್ ಕೊಡ್ರಿ ಪರ್ಮಿಷನ್ ಅಂದ. ಪರಮಾತ್ಮಂದ ನೀನು ಹೋಗ್ಬೇಡ ಅಂದ. ಯಾಕೆ ಹೋಗ್ಬಾರ್ದು, ನಮ್ಮ ಅಪ್ಪನ ಮನೆ ಅದ, ನಾನು ಅಲ್ಲೇ ಹುಟ್ಟೀನಿ, ಅಲ್ಲೇ ಬೆಳೆದೀನಿ, ಅಲ್ಲೇ ದೊಡ್ಡ ಹಾಕಿನ, ಎಲ್ಲ ಅಲ್ಲೇ ಆಗ್ಯದ, ಹೇಳಲಿಕ್ಕೆ ಏನಾಯ್ತು, ನನ್ನ ಮನೆ ನಾ ಹೋಗ್ತೀನಿ ಅಂತ ತಿಳ್ಕೊಂಡು ಹಠ ಮಾಡಿಲ್ಲ. ಅದಕ್ಕೆ ಕೋಪಿನ ಗಚ್ಚೇದ ಅನಾಹೂತ. ಇಂತಹ ಗೃಹಸ್ಥರ ಮನೆಯಲ್ಲಿ ಯಾವುದೇ ಒಂದು ವಿಶಿಷ್ಟ ಕಾರ್ಯಕ್ರಮಗಳಿದ್ರೆ ಅಲ್ಲಿ ಆಮಂತ್ರಣ ಇದ್ರೇ ಹೋಗ್ಬೇಕು, ಇಲ್ಲ ಅಂದ್ರೆ ಹೋಗ್ಬಾರ್ದು ಅಂತ ತಿಳ್ಕೊಂಡು ಎಷ್ಟು ಹೇಳಿದ್ರು ಕೂಡ ಬಹಳ ಹಠ ಮಾಡಿದಾಗ ಪರಮಾತ್ಮ ಹಂಗಾದ್ರೆ ಹೋಗು ಅಂತ ತಿಳ್ಕೊಂಡು ಹೇಳಿ ನಂದೀಶ್ವರನನ್ನು ಕೊಟ್ಟು ಕಳಿಸಿಕೊಟ್ಟು ನಾವು ಕರ್ಕೊಂಡು ಹೋಗಪ್ಪ ಅಂತ. ಕರ್ಕೊಂಡು ಬಂದಾಗ ಯಜ್ಞ ಪ್ರಾರಂಭವಾಗ್ಯದ, ಎಲ್ಲಾ ದೇವತೆಗಳು ಕೂತ್ಕೊಂಡಾರೆ, ಎಲ್ಲರಿಗೆ ಆಸನ ಎಲ್ಲ ಅದಾವ. ಪರಂತ ಈಕೆ ಸತೀದೇವಿ, ಅವಾಗ ಆ ಕೇಸರಿಯನ್ನು ಪಾರ್ವತಿ ಆಗಿದ್ದಲ್ಲ, ಪಾರ್ವತಿಗಿಂತ ಮೊದಲಿನ ಜನ್ಮದಲ್ಲಿ ಇದು. ಅವಾಗ ಆಕೇನು ಯಾರು ಒಳಗ್ ಬಾ ಅನ್ನವರಿಲ್ಲ, ಕುಂಡ್ರನ್ನವರಿಲ್ಲ, ತಾನಾಗಿ ಬಂದು ಕುಂಡ್ರಬೇಕಂದ್ರೆ ಅಲ್ಲಿ ಏನು ಕುರ್ಸಿನೂ ಇಲ್ಲ, ಜಾಗನೂ ಎಲ್ಲ ಫುಲ್ ಆಗಿಬಿಟ್ಟ. ಅವಾಗ ಇಷ್ಟು ಅಪಮಾನ ಆಯ್ತು. ಅದಕ್ಕನ ಹೇಳ್ತಾರೆ, ಮನೆಗೆ ಯಾರಾದರೂ ಬಂದ್ರೆ ಬರ್ರಿ ಅಂದ್ರೆ ಅದು ದೊಡ್ಡ ಸತ್ಕಾರ ಆಯ್ತು, ಕುಳಿತುಕೊಳ್ಳ್ರಿ ಅಂದ್ರೆ ಇನ್ನೂ ದೊಡ್ಡ ಸತ್ಕಾರ ಆಯ್ತು. ನೀವೇನು ಹಾಸಬೇಡ್ರಿ, ಬಿಡಬೇಡ್ರಿ, ಹಂಗ ಬರ್ರಿ ಕುಂಡ್ರಿ ಅಂದ್ರೆ ಎಷ್ಟೋ ಸತ್ಕಾರ ಮಾಡಿದಾಗ ಆಗ್ತದೆ. ಮತ್ತೆ ಬಾನು ಅನ್ನಂಗಿಲ್ಲ, ಕೂಡ್ರು ಅನ್ನಂಗಿಲ್ಲ, ಯಾವ್ದಾರ ಆತಿಥ್ಯ ಮಾಡಲಾರ್ದ, ಸುಮ್ಮನೆ ಹಂಗ ನೀವು ಚಾ ನೀರು ತಂದು ಕೊಟ್ರವ ಅಂತ, ನೀವು ಮನೆ ಚಾನು ಕುಡಿಬಾರ್ದು, ನೀರು ಕುಡಿಬಾರ್ದು ಅಂತ. ಅವಾಗ ಸತಿದೇವಿಗೆ ಯಾರೋ ಬಾ ಅನ್ನವರಿಲ್ಲ, ಕೂಡ್ರನ್ನವರಿಲ್ಲ, ಅದಕ್ಕೆ ಬಹಳಷ್ಟು ಅಪಮಾನ ಆಯ್ತಕಿ. ಯಾಕೆಂದ್ಲೂ ಪಡೆದ ಅಪವಾದದಿಂದ ಮರಣ ಮಿನ್ನುಂಟೆ. ಈ ಅಪಕೀರ್ತಿಯನ್ನು ಅಪಮಾನವನ್ನು ಹೊತ್ತು ಜೀವಂತಿರೋದಕ್ಕಿಂತಲೂ ಸತ್ತು ಹೋಗೋದೇ ಮೇಲೆ ಅಂತ ತಿಳ್ಕೊಂಡು ಆಕೇನ್ ಮಾಡಲು ಯಜ್ಞ ಕುಂಡದಲ್ಲಿ ಅದನ್ನ ತಾನು ಜಿಗಿದು ಬಿಡ್ತಾಳೆ. ಅವಾಗ ನಂದೀಶ್ವರ ಗಾಬರಿಯಾಗಿ ಹೋಗಿಬಿಟ್ಟ. ಇದ್ದ ಘಟನೆಯನ್ನು ಹೇಳಿದಾಗ ಪರಮಾತ್ಮನಿಗೆ ಬಹಳಷ್ಟು ಕ್ರೋಧ ಆಯಿತು. ಕ್ರೋಧ ಆಗಿ ತನ್ನ ಜಡೆಯನ್ನ ಜಾಡಿಸಿದಾಗ ಅವಾಗ ವೀರಭದ್ರ ಅಲ್ಲೇ ಉತ್ಪನ್ನ ಆಗ್ತಾನೆ. ಆತ ಬಂದು ದಕ್ಷಿಣ ಯಜ್ಞವನ್ನು ಸಂಹಾರ ಮಾಡಿದ ಅಂತಕ್ಕಂಥ ಕಥೆ ನಿಮಗೆಲ್ಲ ಗುರುತದೆ. ಅದಕ್ಕೆ ಯಾಕೆ ಎಲ್ಲ ಘಟನೆ ಆಯಿತು ಅಂದ್ರೆ ಕರೆಯಲಾರದವ್ರ ಮನೆಗೆ ಹೋಗಿದ್ದಕ್ಕಿಂತ ಘಟನೆ ಆಯ್ತು ಅಂತ. ಅದಕ್ಕೆ ನೀವು ಯಾರು ಮನೆಗೆ ಹೋಗ್ಬೇಕಾದ್ರೆ ಕರೀಲಾರದ ಹೋಗ್ಬೇಡ್ರಿ. ಗುಡಿಗೆ ಹೋಗ್ಬೇಕಾದ್ರೆ, ಮಠಕ್ಕೆ ಹೋಗ್ಬೇಕಾದ್ರೆ, ಇಂಥ ಪ್ರವಚನಕ್ಕೆ ಹೋಗ್ಬೇಕಾದ್ರೆ ಯಾರು ಕರೀಲಿಕ್ಕಂದ್ರು ಕೂಡ ನೀವು ಅವಶ್ಯವಾಗಿ ಬರಬೇಕಿಲ್ಲ ಇರುತ್ತೆ. ಇಲ್ಲಿ ನಿಮ್ಗೆ ಯಾರು ಅಪಮಾನ ಮಾಡೋರಿಲ್ಲ, ಬರೇ ಅಂತ ಕುಂಡ್ರಸಾರಿರ್ತಾರ, ಕರೆಯವ್ರು ಇರ್ತಾರ, ಕಡೆ ಹೋಗು ಕಾಲಕ್ಕೆ ಪ್ರಸಾದ ಕೊಟ್ಟು ಕಳಿಸಿಕೊಡ್ತಾರೆ, ನಿಮ್ಗೆ ಯಾರನ್ನು ಹಂಗೆ ಕಳ್ಸಂಗಿಲ್ಲ. ಅದಕ್ಕೆ ಮೂರ್ತಿಯಲ್ಲಿ ಏನಿದೆ ಅಂದ್ರೆ ನ ದ್ವಿಷಂತೆ ನ ಯಾಚಂತೆ ಪರನಿಂದಾಂನ ಕುರುವತೆ ಅನಾಹುತ ನ ಚಾಯಂತಿ. ಕರ್ಕೊಂಡು ಬರಲಾರದ ಯಾರ ಮನೆಗೂ ಬರಂಗಿಲ್ಲಲ್ಲ, ಹಾಗೆ ನೀವು ಆದ್ರೂ ಕೂಡ ಅಂತಹ ಗುಣಗಳನ್ನು ನೀವು ಪಡಿಬೇಕನ್ನೋ ಸಲುವಾಗೇನೆ ತೇನ ಅಶ್ಮಾನೋಪಿ ದೇವತಾಹ. ಶಿಲೆಗಳಲ್ಲಿ ಉತ್ಕೃಷ್ಟವಾದ ಗುಣಗಳಿರೋದ್ರಿಂದ ಈ ಗುಣಗಳು ಮನುಷ್ಯನಿಗೆ ಬರಬೇಕನ್ನೋ ಸಲುವಾಗಿ ಎಂಥವರನ್ನ ನಾವು ಪೂಜೆ ಮಾಡ್ತೀವಿ, ಯಾರ ಸಾನ್ನಿಧ್ಯಕ್ಕೆ ನಾವು ಹೋಗ್ತೀವಿ, ಅಂತಹ ಗುಣಗಳನ್ನು ನಾವು ಅಳವಡಿಸಲಿಕ್ಕೆ ಬರ್ತನೋ ಸಲುವಾಗೇನೆ ಶಿಲಾಮಯ ಲಿಂಗಗಳನ್ನ ಇಷ್ಟಲಿಂಗವನ್ನಾಗಿ ತೆಗೆದುಕೊಳ್ಳಲಿಕ್ಕೆ ಆಚಾರ್ಯರು ಉಪದೇಶ ಮಾಡಿದ್ದಾರೆ. ಅದಕ್ಕೆ ಇಷ್ಟಲಿಂಗ ರೂಪದಲ್ಲಿ ಪಂಚಸೂತ್ರ ನಿರ್ಮಾಣವಾಗಿರ್ತಕ್ಕಂಥ ಶಿಲಾಮಯ ಲಿಂಗವನ್ನು ತೆಗೆದುಕೊಂಡ ಬಳಿಕ ಗುರುಗಳು ಏನು ಮಾಡ್ತಾರೆ, ಅದು ಇಷ್ಟಲಿಂಗ ಯಾವಾಗ ಆಗ್ತದೆ, ಅದಕ್ಕೆ ಶಿಲಾ ಯಾವಾಗಿರ್ತದ, ಲಿಂಗ ಯಾವಾಗ ಆಗ್ತದೆ ಅಂದ್ರೆ ಅದಕ್ಕೆ ಯಾವ ಆಕಾರನೂ ಭಾರ ಇದ್ದಾಗ ಅದು ಶಿಲೆ ಆಗಿರ್ತದೆ. ಅದಕ್ಕೊಂದು ವಿಶಿಷ್ಟವಾದ ಶಾಸ್ತ್ರೀಯ ಆಕಾರ ಪ್ರಾಪ್ತಿಯಾದ ಅದಕ್ಕೆ ನಾವು ಲಿಂಗ ಅಂತ ಕರಿತೀವಿ. ಈ ಒಂದು ಕಾಡುಗಲ್ಲಿರ್ತದೆ, ಅದನ್ನ ಒಯ್ದು ಒಬ್ಬ ಶಿಲ್ಪಿ ಕೈಯಲ್ಲಿ ಕೊಟ್ಟಾಗ ಅದಿನ್ನೂ ಲಿಂಗ ಇರಂಗಿಲ್ಲ, ಅದು ಅದನ್ನವ ಕಟ್ಟಿತಾನೆ ಕಟ್ಟಿತಾನೆ, ಅದು ಎಲ್ಲ ಸಹನ ಮಾಡಿಕೊಂಡು ಅದ ಮ್ಯಾಲೆ ಕುಂತರು ಸುಮ್ಮನೆ ಇರ್ತದ, ಉಳಿತು ಒಂದು ಹೊಡೆದ್ರು ಸುಮ್ಮನೆ ಇರ್ತದ, ಇಷ್ಟೆಲ್ಲ ಮಾಡಿಸಿಕೊಂಡಾಗ ಅದರಾಗೊಂದೇನು ಕಳ ಬರ್ತದೆ, ಲಿಂಗದ ಕಳೆ ಬರ್ತದೆ. ಆ ಲಿಂಗದ ಕಳೆ ಬಂದ ಬಳಿಕ ಆ ಶಿಲ್ಪಿನೇ ಅದಕ್ಕೆ ಹಂಚ್ತಾನೆ, ಅದಕ್ಕೆ ನಮಸ್ಕಾರ ಮಾಡ್ತಾನೆ. ಹಾಗೆ ಆ ಲಿಂಗಕ್ಕೆ ಒಂದು ಆಕಾರ ಬಂದ ಬಳಿಕ ಆಕಾರಕ್ಕೆ ಮತ್ತೆ ಸಂಸ್ಕಾರ ಕೊಡ್ತಾ ಇದ್ದಾರೆ ಗುರುಗಳು, ಅದಕ್ಕನ್ನ ಕಲಾ ಸಂಯೋಜನ ಅಂತ ಕರೀತಾರೆ. ಕಲೆಗಳನ್ನು ಅದರಲ್ಲಿ ತುಂಬುತ್ತಾ ಇದ್ದಾರೆ, ಶಿವನ ಕಲೆಗಳನ್ನ, ನಿವೃತ್ತಿ ಕಲಾ, ಪ್ರತಿಷ್ಠಾ ಕಲಾ, ಶಾಂತಿ ಕಲಾ, ಶಾಂತ್ಯತೀತ ಕಲಾ, ಶಾಂತ್ಯತೀತೋತ್ತರ ಕಲಾ ಅಂತ ತಿಳ್ಕೊಂಡು ಇವು ಪರಮಾತ್ಮನ ಒಂದು ಶಕ್ತಿಗಳೇ, ಅವುಗಳಿಗೆ ಕಲೆ ಅಂತ ಕರ್ಕೊಂಡ್ಬರ್ತಾರೆ ಗುರುಗಳು. ಮಂತ್ರ ಸಂಸ್ಕಾರದ ಮೂಲಕವಾಗಿ ಆ ಲಿಂಗದಲ್ಲಿ ಶಿವ ಕಳೆಯನ್ನು ತುಂಬುತ್ತಾರೆ. ಅಷ್ಟೇ ಅಲ್ಲ, ಆ ಲಿಂಗದೊಳಗೆ ಜೀವಾತ್ಮನ ಪ್ರಾಣ ಕಳೆಯನ್ನು ಕೂಡ ಅದರಲ್ಲಿ ತುಂಬುತ್ತಾರೆ ಅಂತ. ಅದಕ್ಕೆ ಶಿಷ್ಯನ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಡುವ ಕಾಲಕ್ಕೆ ಶಿವಕಲಾಯುಕ್ತವಾಗಿರುವಂತಹ ಮತ್ತು ಜೀವಕಲೆಯಿಂದ ಕೂಡಿಕೊಂಡಿರುವಂತಹ ಆ ಇಷ್ಟಲಿಂಗವನ್ನು ಶಿಷ್ಯನ ವಾಮಹಸ್ತಪೀಠದಲ್ಲಿ ಇಡಿಸ್ತಾ ಇದ್ದಾರೆ. ಅವಾಗ ಯಾವ ಸಮಯಕ್ಕೆ ಗುರುವಿನಿಂದ ಸಂಸ್ಕಾರ ಹೊಂದಿ ಅದು ಬಂತೋ ಅವಾಗ ಅದರಲ್ಲಿರ್ತಕ್ಕಂಥ ಶಿಲಾತ್ವ ದೂರಾಗಿ ಅದು ಪ್ರಾಣ ವಿಶಿಷ್ಟವಾಗಿರ್ತಕ್ಕಂತಹ ಇಷ್ಟಲಿಂಗ ಅಂತ ಕರೆಸಿಕೊಳ್ಳುತ್ತೆ. ಅದಕ್ಕೆ ನಾವು ಜಡವಾದ ವಸ್ತುವೊಳಗೆ ಸಂಸ್ಕಾರ ಕೊಟ್ಟಾಗ ಅದರಲ್ಲಿ ಚೇತನದ ಅಭಿವ್ಯಕ್ತಿ ಆಗಲಿಕ್ಕೆ ಸಾಧ್ಯದ. ಈ ಪ್ರಪಂಚ ನಮ್ಮ ನೋಡ್ಲಿಕ್ಕೆ ಜಡ ಕಾಣ್ತದ, ಇದು ಹುಟ್ಟಲಿಕ್ಕೆ ಕಾರಣ ಚೇತನವಾಗಿರ್ತಕ್ಕಂಥ ಪರಮಾತ್ಮ, ಇದಕ್ಕೆ ಕಾರಣದಾನೆ. ಅದಕ್ಕೆ ಚೇತನದಿಂದ ಜಡದ ಅಭಿವ್ಯಕ್ತಿ ಆಗ್ತದ, ಜಡದಿಂದ ಚೇತನದು ಅಭಿವ್ಯಕ್ತಿ ಆಗ್ತದ. ಅದಕ್ಕೆ ಶಿಲಾಮಯವಾಗಿರ್ತಕ್ಕಂಥ ಲಿಂಗ ನೋಡ್ಲಿಕ್ಕೆ ಅದು ಶಿಲಾಖಂಡನೂ ಕೂಡ ಅದಕ್ಕೆ ಮಾಡುವಂತಹ ಸಂಸ್ಕಾರಗಳ ಮೂಲಕವಾಗಿ ಆ ಜಡದಲ್ಲಿ ಚೈತನ್ಯದ ಅಭಿವ್ಯಕ್ತಿಯನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂತ ಕೇಳಿದ್ರೆ, ಈಗ ಜೋಳ ಅದಾವೆ, ಗೋಧಿ ಅದಾವ, ಅಕ್ಕಿ ಅದಾವ, ಇವೆಲ್ಲ ಏನದಾವ, ಇವೆಲ್ಲ ಜಡ ಅದ, ಅವು ಜೀವ ಅಲ್ಲ, ಪರಂತು ಅದರೊಳಗೆ ಜೀವ ಇದೆ. ಆ ಜೀವ ಯಾವಾಗ ಅಭಿವ್ಯಕ್ತಿ ಆಗ್ತದೆ ಅಂತ ಕೇಳಿದ್ರೆ, ಆ ಜೋಳ ತಗೊಂಡು ನೀವು ಬೀಸಿ ಅದನ್ನ ರೊಟ್ಟಿನ ಮಾಡೋ, ಅಕ್ಕಿ ಅನ್ನ ಮಾಡಿ ನೀವು ಊಟ ಮಾಡ್ತೇವೆ, ನಿಮ್ಮ ದೇಹದೊಳಗೆ ಅದು ಅನ್ನ ಒಳಗೆ ಹೋಗ್ತದೆ. ನಿಮ್ಮ ದೇಹದಲ್ಲಿ ಹೋಗಿರುವಂತಹ ಅನ್ನ ಅದು ಸುಮ್ಮನೆ ಹಂಗ ಅನ್ನ ಆಗಿರಂಗಿಲ್ಲ, ಅದು ಸಪ್ತ ಧಾತುಗಳ ರೂಪದಲ್ಲಿ ಅದು ಕ್ರಮಶಃ ಪರಿವರ್ತನೆ ಆಕೊಂತ ಹೋಗ್ತದೆ. ರಸ, ರಕ್ತ, ಮಾಂಸ, ಮಜ್ಜ, ಮೇದಸ್ಸು, ಅಸ್ಥಿ, ಶುಕ್ರ, ಈ ರೂಪದಲ್ಲಿ ಪ್ರತಿ ಕ್ಷಣ ಕ್ಷಣಕ್ಕೆ ಅದರಲ್ಲಿ ಸಂಸ್ಕಾರ ಆಗ್ತಾ, ಅದು ಪರಿವರ್ತನೆ ಆಗ್ತಾ ಆಗ್ತಾ ಅಂತಿಮವಾದ ರೂಪದಲ್ಲಿ ಅದು ಶುಕ್ರ ರೂಪದಲ್ಲಿ ಪುರುಷನಲ್ಲಿ, ಶೋಣಿತ ರೂಪದಲ್ಲಿ ಸ್ತ್ರೀಯ ಶರೀರದಲ್ಲಿ ಅದು ತಯಾರಾಗ್ತದೆ. ಅವೇ ಶುಕ್ರ ಶೋಣಿತಗಳೇ ಇವೆಲ್ಲ ಜೀವವಾಗಿ ಇವತ್ತ ಶಿಶುವಾಗಿ ಜನ್ಮವನ್ನು ತಾಳ್ಕೊಂಡು ಬರ್ತಾ ಇದ್ದಾವೆ. ಅಂದ ಬಳಿಕ ನಾವು ಉಂಡಿರುವಂತಹ ಜೋಳ, ಅಕ್ಕಿ, ಗೋಧಿ ಇವೇ ಇವತ್ತಿವತ್ತು ನಿಮಗೆಲ್ಲ ಜನ್ಮ ತಾಳಿ ಜೀವಂತ ಏನ ಶಿಶುಗಳು ಬರ್ತಾವ. ಇವೆಲ್ಲ ಏನಂದ್ರೆ ನಾವು ಊಟ ಮಾಡಿರ್ತಕ್ಕಂಥ ಜಡ ಪದಾರ್ಥಗಳೇ. ಅದು 40 ದಿವಸಕ್ಕೆ ನಮ್ಮ ದೇಹದಲ್ಲಿ ಸಪ್ತ ಧಾತುಗಳ ರೂಪದಲ್ಲಿ ಅದು ಪರಿವರ್ತನೆ ಆಗ್ತಂತಕ್ಕಂಥ ಮಾತನ್ನ ಅದು ವಿಜ್ಞಾನ ಹೇಳ್ತದ, ನಮ್ಮ ಶಾಸ್ತ್ರನ ಕೂಡ ಹೇಳ್ಕೊಂಡ್ಬರ. ಅದಕ್ಕೆ ಅನ್ನಕ್ಕೆ ಸಂಸ್ಕಾರ ಕೊಟ್ರೆ ಅದು ಅನ್ನ ಏನಪ್ಪ ಅಂದ್ರೆ ಪುರುಷ ರಸಮಯ. ಈ ಕಾಣ್ತಕ್ಕಂಥ ಎಲ್ಲಾ ಜೀವಿಗಳು ಏನು ಅಂತ ಕೇಳಿದ್ರೆ ಅನ್ನಮಯ, ಅನ್ನದ ಸೂಕ್ಷ್ಮವಾದ ಪರಿಣಾಮವೇ ಜೀವವಾಗಿ ಪರಿವರ್ತನೆ ಆಗ್ತಾ ಇದ್ದಾನೆ. ಅಂದ್ರೆ ಜೋಳ ಜೀವ ಆಗ್ತಾನೆ, ಗೋಧಿ ಜೀವ ಆಗ್ತಾನೆ, ಅಕ್ಕಿ ಜೀವವಾಗಿ ಪರಿವರ್ತನೆ ಆಗ್ತಾನೆ. ಅಂದ ಬಳಿಕ ಹೇಗೆ ಜಡವಾದ ವಸ್ತುವಿಗೆ ಒಂದು ಪ್ರಾಕೃತಿಕವಾಗಿರ್ತಕ್ಕಂಥ ಸಂಸ್ಕಾರದದು ಪ್ರಕೃತಿ ಆ ಪ್ರಕಾರವಾಗಿ ಅದನ್ನು ಪರಿವರ್ತನೆ ಮಾಡ್ತಾ 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 ಹೇಗೆ ಅದನ್ನು ಜೀವ ರೂಪದಲ್ಲಿ ತರಲಿಕ್ಕೆ ಸಾಧ್ಯದ, ಹಾಗೆ ಗುರುಗಳು ಕೂಡ ಮಾಡುವಂತಹ ಮಂತ್ರಮಯ ಸಂಸ್ಕಾರದ ಮೂಲಕವಾಗಿ ಶಿಲಾಮಯ ಲಿಂಗದಲ್ಲೇನೆ ಒಂದು ಚೇತನದ ಅಭಿವ್ಯಕ್ತಿಯನ್ನ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಗುರುಗಳು ಕೊಟ್ಟಿರುವಂತಹ ಇಷ್ಟಲಿಂಗ ಅಂದ್ರೆ ಅದು ಸುಮ್ಮನೆ ಶಿಲಾ ಅಲ್ಲ, ಅದು ಶಿವಕಳೆ ಹಾಗೂ ಜೀವಕಳೆ, ಜೀವನ ಪ್ರಾಣ ಎರಡನ್ನು ಕೂಡಿಸಿ ಅದನ್ನ ಸಾಧಕನ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ಗುರುಗಳು ಆ ಲಿಂಗವನ್ನು ಕೊಡೋ ಕಾಲಕ್ಕೊಂದು ಆದೇಶ ಮಾಡ್ತಾರೆ, ಇದು ನಿನ್ನ ಪ್ರಾಣ, ಇದು ನಿನ್ನ ಆತ್ಮ. ಅದಕ್ಕೆ ಪ್ರಾಣವದ್ ಧಾರಣೇಯಂ ತತ್ ಪ್ರಾಣಲಿಂಗಂ ಇದಂ ತವ ಕದಾಚಿತ್ ಕುತ್ರಚಿದ್ವಾಪಿ ನ ವಿಯೋಜಯ ದೇಹತಃ ಅಂತ ಹೇಳ್ತಾರೆ. ಯಾವ ಸಮಯಕ್ಕೆ ನಿಮಗೆ ಪ್ರಾಣಶಕ್ತಿ ಶಿವಕಲೆಯಿಂದ ಕೂಡಿರುವಂತಹ ಇಷ್ಟಲಿಂಗ ಕೊಟ್ಟ ಬಳಿಕ ಗುರುಗಳು ಆದೇಶ ಏನ್ ಮಾಡ್ತಾರಪ್ಪ ಅಂದ್ರೆ ಪ್ರಾಣವದ್ ಧಾರಣೇಯಂ ತತ್, ನಿನ್ನ ದೇಹದೊಳಗೆ ನೀನು ಪ್ರಾಣದ ಮೇಲೆ ಎಷ್ಟು ಪ್ರೀತಿ ಇರ್ತೀವಿ ಅಷ್ಟೇ ಪ್ರೀತಿಯನ್ನ ಈ ಇಷ್ಟಲಿಂಗದ ಮೇಲೆ ಕೂಡ ಇಡಬೇಕು, ಯಾಕೆ ಇದು ನಿನ್ನ ಪ್ರಾಣ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ನ ವಿಯೋಜಯ ದೇಹತಃ, ಒಮ್ಮೆ ದೇಹದ ಮೇಲೆ ಧಾರಣ ಮಾಡಿಕೊಂಡ ಬಳಿಕ ಅದನ್ನ ದೇಹದಿಂದ ಅಗಲಿಸಬೇಡ, ಅದನ್ನ ಯಾವಾಗಲೂ ಕೂಡ ಗಚ್ಚನ್ ತಿಷ್ಟನ್ ನಿಮಿಷನ್ ಉನ್ಮಿಷನ್ ನಪಿ, ನೀ ನಿಂತಿರುವಲ್ಲಕ್ಕ ನೀನು ಹೋಗ್ತಾ ಇರು, ನೀ ಮಾತಾಡ್ತಾರೆ, ಉಣ್ತಾ ಇರು, ನೀ ಮಲಗಿರು, ನೀ ಏನೇ ಮಾಡ್ತಾ ಇದ್ರು ಕೂಡ ನಿನ್ನ ದೇಹದ ಜೊತೆಗೆ ಅದು ಲಿಂಗ ಯಾವಾಗಲೂ ಕೂಡ ಇರಬೇಕು. ಅಕಸ್ಮಾತ್ ಆಗಿ ಅದು ನಿನ್ನ ಪ್ರಾಣವಾಗಿರೋದ್ರಿಂದ ಆ ಲಿಂಗ ನಿನ್ನ ದೇಹದಿಂದ ಹೋಯ್ತು ಅಂತ ಕೇಳಿದ್ರೆ ಅದು ನಿನ್ನ ಪ್ರಾಣನೇ ಹೋಗ್ತದ ಅಂತ ಹೇಳ್ದ. ನೀವು ಅನ್ಬೋದು ಏನ್ರಿ ನಾವ್ ಎಷ್ಟೋ ಸಲ ತಗ್ತದ ಇಟ್ಟಿಟ್ಟು ಬರ್ತೀವಿ, ನಮ್ಮ ಪ್ರಾಣನೇ ಹೋಗೇ ಇಲ್ಲ, ಮತ್ತೇನ್ ನಮ್ಮ ಪ್ರಾಣ ಅದ್ರಾಗ ಇಟ್ಟಾರೇ ಇಲ್ಲ ಗುರುಗಳು. ಅದಕ್ಕೆ ಗುರುಗಳು ಇಡ್ತಾರ ಅಷ್ಟೇ ಅಲ್ಲಿ ನಿಮಗೆ ಏನ್ ಹೇಳ್ತಾರಪ್ಪ ಅಂದ್ರೆ ಇದು ನಿನ್ನ ಪ್ರಾಣ ಅಂತ ತಿಳ್ಕೊಂತಾರ. ಅಂದ್ರೆ ಪ್ರಪಂಚದಲ್ಲಿ ಮನುಷ್ಯ ಎಲ್ಲಕ್ಕಿಂತಲೂ ಹೆಚ್ಚು ಯಾವ ವಸ್ತುವನ್ನು ಪ್ರೀತಿಸ್ತಾನಲ್ಲ ಅಲ್ಲೇ ಅವನು ಪ್ರಾಣ. ನಿಮ್ಮ ಪ್ರಾಣ ನಿಮ್ಮಲ್ಲಿ ಇರಬೇಕಂತ ನೇಮಿಲ್ಲ, ನಿಮ್ಮಲ್ಲಿ ಇರ್ತದ, ಬೇರೆ ವಸ್ತುವಿನಲ್ಲಿ ಕೂಡ ಇರ್ಲಿಕ್ಕೆ ಸಾಧ್ಯದ. ಅದಕ್ಕೆ ಯಾವ ವಸ್ತುವಿನ ಮೇಲೆ ನಾವು ಅತಿಯಾಗಿ ಪ್ರೀತಿ ಮಾಡ್ತೀವಲ್ಲ ಅಲ್ಲೇ ನಮ್ಮ ಪ್ರಾಣ ಇರ್ತದೆ. ಅಕಸ್ಮಾತ್ ಒಬ್ಬ ಮನುಷ್ಯ ದುಡ್ಡಿನ ಮೇಲೆ ಬಹಳ ಪ್ರೀತಿ ಇದ್ದ ಅಂದ್ರೆ ಅವನ ಮನೆಯೊಳಗೆ ಬಹಳಷ್ಟು ಕಷ್ಟಪಟ್ಟು ಕೃಪಣತನ ಮಾಡಿ ಒಂದು 10,00,000 ರೂಪಾಯಿ ಜೀವನದಲ್ಲಿ ಗಳಿಸಿಟ್ಕೊಂಡು ಕುಂತಾನ ಅಂತ ತಿಳ್ಕೊರ್ನಿ. ಯಾರಿಗೇನು ಕೊಟ್ಟಿಲ್ಲ, ತಾನು ತಿಂದಿಲ್ಲ, ಅದನ್ನ ಹಂಗ ತಾನು ಉಪವಾಸ ಅಡ್ಯಾಡ್ತಾರ, ಪರಂತು ಗಳಿಸಿ 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 ಇಟ್ಟುಬಿಟ್ಟಾನೆ. ಯಾಕಂದ್ರೆ ಅವನಿಗೆ ದುಡ್ಡ ಪ್ರೇಮ, ದುಡ್ಡೇ ತನ್ನ ಪ್ರಾಣ ಅಂತ ತಿಳ್ಕೊಂಡಿದ್ದಾನೆ. ಅಂತಹ ದುಡ್ಡು ಅಕಸ್ಮಾತ್ ಆಗಿ ಯಾರಾದ್ರೂ ಒಬ್ರು ಕಳ್ಳ ಬಂದು ಒಂದೇ ದಿವಸಕ್ಕೆ ಕಳ್ಳತನ ಮಾಡಿಕೊಂಡು ಹೋದ ಅಂದ್ರೆ ಅವನ ಗತಿ ಏನಾಗ್ತದ? ಹಾರ್ಟ್ ಫೇಲ್ ಆಗಿಬಿಡುತ್ತೆ, ಸತ್ತೋಕ. ನಾವು ದುಡ್ಡು ಆದ್ರೆ ಯಾಕೆ ಸತ್ತ? ಅವನ ಕೈ ಹಚ್ಚಿಲ್ಲ ಅವರು, ಅವನಿಗೆ ಕೈ ಹಚ್ಚಿಲ್ಲ, ಅವನಿಗೆ ಏನು ಹೊಡೆದಿಲ್ಲ, ಬಡದಿಲ್ಲ, ಏನು ಮಾಡಲಿಲ್ಲ, ಬರೀ ಅವನು ದುಡ್ಡು ತಗೊಂಡೋರು ಸತ್ತು ಬಿಡ್ತಾನೆ. ಯಾಕೆ ಸತ್ತ? ಅವ ಆ ಧನವನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದ ಅಂತ. ಎಷ್ಟೋ ಜನರು ತಮಗೆ ಪ್ರೀತಿಗೆ ಪಾತ್ರವಾಗಿರ್ತಕ್ಕಂತಹ ಮನೆಯೊಳಗಿನ ಎತ್ತ ಸತ್ತ ಸತ್ತವರದಾರ, ಎತ್ತ ಸತ್ತ ಸತ್ತವರದಾರ. ಇಷ್ಟೇ ಅಲ್ಲ, ಕೆಲವು ದಿವಸಗಳ ಹಿಂದೆ ಟಿವಿಯೊಳಗ ರಾಮಾಯಣದ ಸೀರಿಯಲ್ ಬರ್ತಾ ಇತ್ತು. ಅದು ಬಹಳ ಮೊಟ್ಟ ಮೊದಲನೇ ಸೀರಿಯಲ್, ಜನರ ಮೇಲೆ ಬಹಳ ಪ್ರಭಾವ ಮಾಡಿತ್ತದು. ರಾಮ ಅಂದ್ರೆ ಖರೇ ಖರೇ ರಾಮ್ ಬಂದಾನೆ ಅನ್ನುವಷ್ಟು ಭಾವದೊಳಗೆ ಎಷ್ಟೋ ಜನರು ಟಿವಿ ಪೂಜೆ ಮಾಡಿ ರಾಮಾಯಣ ನೋಡ್ತಿದ್ರು. ಇಷ್ಟೇ ಅಲ್ಲ, ಅವತ್ತು ರವಿವಾರ ದಿವಸ ಟಿವಿಯಲ್ಲಿ ರಾಮಾಯಣ ಇತ್ತಂದ್ರೆ ಎಲ್ಲಾರು ಒಟ್ಟ ಅದು ರೋಡ್ನಾಗ ಕರ್ಫ್ಯೂ ಇದ್ದಂಗ, ಒಬ್ರು ಯಾರು ರೋಡ್ನಾಗ ಅಡ್ಡಾಡಂಗಿಲ್ಲ, ಆಫೀಸ್ನಾಗ ಯಾರು ಇರಂಗಿಲ್ಲ, ಅಕಸ್ಮಾತ್ ಲಗ್ನ ಇದ್ರು ಕೂಡ ಲಗ್ನಕ್ಕೆ ಹೋಗಂಗಿಲ್ಲ. ಅವಾಗ ಇಂಥ ಪರಿಸ್ಥಿತಿ ಇದ್ದು ಅದಕ್ಕೆ ಲಗ್ನ ಮಾಡೋರು ಏನ್ ಮಾಡ್ತಿದ್ದಂದ್ರೆ, ನಿಮಗೆ ಟಿವಿ ವ್ಯವಸ್ಥೆ ಇದೆ, ರಾಮಾಯಣ ನೋಡ್ಲಿಕ್ಕೆ ಅಲ್ಲಿ ವ್ಯವಸ್ಥೆ ಐತೆ ಅಂತ ಹೇಳಿ ರಂಡೇ ಹೋಗೋಣ ಅಲ್ಲೇ ನೋಡೋಣ ಅಂತ ತಿಳ್ಕೊಂಡು ಹೋಗ್ತದೆ. ಅಂದ್ರೆ ಇಷ್ಟು ಪ್ರೀತಿಗೆ ಪಾತ್ರವಾಗಿತ್ತು. ಅಂಥ ರಾಮಾಯಣ ನಡೆದ ಸಂದರ್ಭದಲ್ಲಿ ಒಂದು ಸಾರಿ ಸರ್ಪಾಸ್ತ್ರದಿಂದ ರಾಮ ಬದ್ಧಿತನಾಗಿ ಬಿದ್ದಾಗ, ಮೂರ್ಛೆ ಹೋದಾಗ, ರಾಮ ಸತ್ತ ಅಂತ ತಿಳ್ಕೊಂಡು ಎಷ್ಟೋ ಜನರು ಟಿವಿ ನೋಡೋರಿಗೆ ಆರ್ಟ್ ಪೆಲ ಸತ್ತಾರ. ಪೇಪರ್ದಲ್ಲಿ ಬಂದಿರುವಂತಹ ಘಟನೆಗಳು ಖರೆ ರಾಮ ಅಲ್ಲ, ಟಿವಿ ಒಳಗಿನ ರಾಮ ಸತ್ತರೆ ಸತ್ತಾರೆ ಯಾಕಪ್ಪ ಅಂದ್ರೆ ಅಷ್ಟು ಅದನ್ನು ಪ್ರೀತಿ ಮಾಡ್ತಿದ್ರು ಅಂತ ಅರ್ಥಕ್ಕ. ಈಗೆಲ್ಲ ಕ್ರಿಕೆಟ್ ನಡೀತಾವಲ್ಲ ದೇಶದಲ್ಲಿ, ಇವೆಲ್ಲ ಇವಕ್ಕೆಲ್ಲ ಎಂತ ಆಟ ಅಂತ ಕರೆದಪ್ಪ ಅಂದ್ರೆ ಇವು ಉದ್ಯೋಗ ಇಲ್ಲದ ಆಟ ಅಂತ, ಎಲ್ಲಾರ್ದು ಉದ್ಯೋಗ ಬಿಡಿಸ್ಬಿಡ್ತಾವ. ಅದ್ರ ಏನಾಯ್ತೋ ಗುರುತಿಲ್ಲ, ನಮಗಾರ ತಿಳಿವಲ್ದು. ಪರಂತು ಎಲ್ಲಾರದ ಲಕ್ಷ ಅಲ್ಲಿ ಇರ್ತದೆ. ಚಾಲು ಆಯ್ತು ಅಂದ್ರೆ ಹುಡುಗರು, ಟೀಚರು, ಒಕ್ಕಲತನ ಮಾಡೋರು, ಮನೆ ಅಡಿಗೆ ಮಾಡೋರು ಎಲ್ಲ ಬಂದ ಅದ್ರ ಮುಂದೆ ಕುಂಡಿರ್ತಾರೆ. ಎಷ್ಟೋ ಜನರಿಗೆ ಏನಾಗಿದಪ್ಪ ಅಂದ್ರೆ ಅಕಸ್ಮಾತ್ ಭಾರತೀಯ ಟೀಮ್ ಅಕಸ್ಮಾತ್ ಒಮ್ಮೆ ಸೋತಪ್ಪ ಅಂದ್ರೆ ಎಷ್ಟೋ ಜನರು ಬಹಳಷ್ಟು ಅದ್ರ ಮೇಲೆ ಆಸಕ್ತಿ ಇದ್ದವರು ಕೂಡ ಸತ್ತವರದಾರ, ಹಾರ್ಟ್ ಫೇಲ್ ಆಗಿ ಸತ್ತವರದಾರ. ಅಂದ್ರೆ ಮನುಷ್ಯ ಸಾಯಲಿಕ್ಕೆ ಅವನ್ನ ಹೊಡಿಬೇಕಂತ ಏನೇವಿಲ್ಲ, ಅವನ ಪ್ರಾಣ ಎಲ್ಲಿದೆ ಅವ ಯಾವ್ದನ್ನು ಅತಿಯಾಗಿ ಪ್ರೀತಿಸ್ತಾನೆ ಅದಕ್ಕೆ ನೀವು ಧಕ್ಕೆ ಹೆಚ್ಚಿದ್ರೆ ಸಾಕು ಅವ ಸತ್ತು ಹೋಗ್ತಾನೆ. ಇದರಿಂದ ನಮಗೇನು ಗುರುತಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಪ್ರಾಣ ನಮ್ಮಲ್ಲೇ ಇರ್ತಂತ ನೇಮಿಲ್ಲ, ನಮ್ಮಲ್ಲಿ ಇರ್ತದ, ಪರಂತು ಇಲ್ಲಿದ್ದ ಪ್ರಾಣ ಅಲ್ಲೇ ನಾವು ಮುಟ್ಟಿದಾಗ ಇಲ್ಲೇ ಪ್ರಾಣ ಹೋಗ್ತಂದ್ರೆ ಇದರ ಅರ್ಥ ಏನು ಅಂದ್ರೆ ಆ ವಸ್ತುವನ್ನ ಆ ವ್ಯಕ್ತಿನ ಅಷ್ಟು ಅತಿಯಾಗಿ ಆತ ಪ್ರೀತಿ ಮಾಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನ ಅಂದ್ರೆ ತನ್ನ ಪ್ರಾಣಕ್ಕಿಂತಲೂ ಹೆಚ್ಚು ಅದನ್ನು ಪ್ರೀತಿ ಮಾಡ್ತಾನಂತ. ಅದಕ್ಕೆ ನಮ್ಮ ಆಚಾರ್ಯ ಏನ್ ಹೇಳಿದ್ರಪ್ಪ ಅಂದ್ರೆ, ಪ್ರಾಣವದ್ಧಾರಣೀಯಂ ತತ್ ಪ್ರಾಣ ಲಿಂಗಮಿದಂ ತವ, ಲಿಂಗವನ್ನು ಎಷ್ಟು ನೀನು ಪ್ರೀತಿಸಬೇಕು ಅಂದ್ರೆ ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚು ನೀನು ಪ್ರೀತಿಸುವಂತ. ಪ್ರಾಣಕ್ಕಿಂತಲೂ ಹೆಚ್ಚು ಲಿಂಗವನ್ನು ನೀನು ಪ್ರೀತಿಸಿದ್ದಿ ಅಂದ್ರೆ ಅಕಸ್ಮಾತ್ ಆಗಿ ನಿನ್ನ ದೇಹದಿಂದ ಲಿಂಗ ಕೆಳಗ್ ಬೀಳ್ತ, ನಿನ್ನ ಪ್ರಾಣ ಹೋಗಲೇಬೇಕದ ಪ್ರೀತಿ ಮಾಡಿದ್ರ. ಮತ್ ಹೋಗಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಅದು ಅರ್ಥ ತಾಗಿಬಿಡುತ್ತೆ. ಅದಕ್ಕೆ ಪ್ರಮಾದಾತ್ ಪತಿತೇ ಲಿಂಗೆ, ಅಕಸ್ಮಾತ್ ಏನೋ ಒಂದು ಪ್ರಮಾದದಿಂದ ನಿನ್ನ ಲಿಂಗ ಕೈಯಾಗಿಂದ ಕಳಚಿ ಕೆಳಗೆ ಬಿತ್ತಪ್ಪ ಅಂದ್ರೆ ಪ್ರಾಣಾನ್ ವಿಮುಂಚ ಸಹಸ ಅಂತ ಅವರು ಆಚಾರ ಹತ್ರ ಅದನ್ನ ನಿನ್ನ ಪ್ರಾಣನ ಬಿಟ್ಬಿಡು. ನೀವಂತೀರಿ ಹಂಗಂದ್ರೆ ಸುಮ್ಮನೆ ಲಿಂಗಾನ ಬಿಟ್ಟಿರೋದು ಬಹಳ ಚಲೋ, ಕೈಯಾಗಿಂದ ಲಿಂಗ ಬಿದ್ದು ಪ್ರಾಣಾನ ಬಿಡಬೇಕಂದ್ರೆ ಇದು ಸುಮ್ಮನೆ ಲಿಂಗಾನ ಬಿಟ್ಟಿರೋದು ಬಹಳ ಚಲೋಪ ಅಂತ ಅನಿಸ್ತದೆ ನಿಮಗೆ. ಅಂದ್ರೆ ಇದು ಹೇಳೋ ತಾತ್ಪರ್ಯ ಏನು ಅಂದ್ರೆ, ದೇವರನ್ನು ಅಷ್ಟು ಅತಿಯಾಗಿ ಪ್ರೀತಿ ಮಾಡುವನು. ಸಾಂಸಾರಿಕ ವ್ಯಕ್ತಿಗಳನ್ನು ಅತಿಯಾಗಿ ನಾವು ಪ್ರೀತಿಸ್ತೀವಿ, ಪರಂತು ಆ ಪ್ರೀತಿ ಒಂದಿಲ್ಲ ಒಂದು ಕಾಲಕ್ಕೆ ದ್ವೇಷದಲ್ಲಿ ಪರಿವರ್ತನೆ ಆಗ್ತದೆ. ಇವತ್ತು ನಮ್ಮ ದೇಶದಲ್ಲಿ, ಸಮಾಜದಲ್ಲಿ, ಊರುಗಳಲ್ಲಿ ಒಮ್ಮೊಮ್ಮೆ ಇಬ್ಬರು ವ್ಯಕ್ತಿಗಳಲ್ಲಿ ದ್ವೇಷ ಭಾವ ನಮಗೆ ಕಾಣಿಸ್ತದೆ. ಯಾರು ವ್ಯಕ್ತಿಗಳು ದ್ವೇಷ ಮಾಡ್ತಾರೆ, ಯಾರು ಶತ್ರುಗಳಾಗ್ತಾರ ಅಂತ ಕೇಳಿದ್ರೆ, ಯಾರು ಮೊದಲು ಮಿತ್ರರಾಗಿರ್ತಾರೆ ಅವರ ಶತ್ರುಗಳಾಗಬೇಕು. ಗೆಳೆತನ ಇರಲಾರ್ದನ ಶತ್ರುತ ಬರ್ಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಮಿತ್ರತ ಕೊನೆಗೆಲ್ಲಿ ಪರಿವರ್ತನೆ ಆಗ್ತಪ್ಪ ಅಂದ್ರೆ ಶತ್ರುತ್ವದಲ್ಲಿ ಪರಿವರ್ತನೆ ಆಗ. ಯಾಕೆ ಶತ್ರುತ್ವದಲ್ಲಿ ಪರಿವರ್ತನೆ ಆಗ್ತ ಅಂತ ಕೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯ ಸ್ವಾರ್ಥಿ ಇರ್ತಾನೆ, ಅದು ನನಗೂ ಬೇಕು ಅಂತ ಭಾವನೆ ಇವನಲ್ಲಿ ಬಂತು, ನನಗೂ ಅದೇ ಬೇಕಂತಕ್ಕಂಥ ಭಾವನೆ ಬಂತು ಅಂದ್ರೆ ಒಂದು ವಸ್ತುವನ್ನ ಇಬ್ರು ಒಂದೇ ಕಾಲಕ್ಕೆ ಬೇಕು ಅಂತ ಅಪೇಕ್ಷೆ ಪಟ್ರೆ ಅಲ್ಲಿ ದ್ವೇಷ ಚಾಲು ಆಗ್ತದೆ. ಅದಕ್ಕೆ ಸಂಸಾರದ ಎಲ್ಲಾ ವ್ಯಕ್ತಿಗಳು ಕೂಡ ಪರಿಪೂರ್ಣರಲ್ಲ. ಯಾವುದಾದ್ರೊಂದು ವಸ್ತುವಿನ ವಿಷಯದಲ್ಲಿ ಅಕಸ್ಮಾತ್ ದ್ವೇಷ ಬರತಕ್ಕಂಥ ಸಂಭವ ಇದೆ ಅಂತ ತಿಳ್ಕೊಂಡು ಅದಕ್ಕೆ ನೀನು ಪ್ರೀತಿ ಮಾಡೋದೇ ಆಗಿದ್ರೆ ಜಗತ್ತಿನ ಜನರನ್ನು ಅಷ್ಟು ಅತಿಯಾಗಿ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ. ಅತಿಯಾಗಿ ಪ್ರೀತಿಸ್ತಾ ಇದ್ದ ನಿನ್ನ ದೇವರನ್ನೇ ಪ್ರೀತಿಸಿ ಮಾಡು, ನಿನ್ನ ಇಷ್ಟಲಿಂಗವನ್ನು ಅಷ್ಟು ಪ್ರೀತಿಸು, ಅದು ನಿನ್ನ ಪ್ರಾಣ ಅಂತ ತಿಳ್ಕೊ ಅಂತಾರ. ಅದಕ್ಕೆ ಮನ್ಮಥ್ ಸ್ವಾಮಿಗಳು ಮಹಾರಾಷ್ಟ್ರದಲ್ಲಿ ನಾಗರಿಕರು ಅವರೊಂದು ಮಾತು ಹೇಳ್ತಾರೆ, ಪ್ರಾಣ ಅದೇ ಲಿಂಗ ಪ್ರಾಣಲಿಂಗ ಅಂತ, ಇಷ್ಟಲಿಂಗಕ್ಕನ ಪ್ರಾಣಲಿಂಗ ಅಂತ ಕರ್ಕೊಂಡ್ ಬಂದರು. ಅಕಸ್ಮಾತ್ ಆಗಿ ಪ್ರಾಣ ಇಲ್ಲದ ದೇಹಕ್ಕೆ ನಾವೇನು ಕರಿತೀವಿ, ದೇಹದಿಂದ ಪ್ರಾಣ ಹೋಯ್ತು ಶವ ಅಂತಾರೆ. ಅದಕ್ಕೆ ಪ್ರೇತ ಅನ್ನುವಂತ ಕರೀತಾರೆ, ಪ್ರೇತ, ಪ್ರೇತ ಯಾತ್ರ. ಪ್ರೇತ ಅಂದ್ರೆ ಏನು, ಯಾವ ದೇಹದಿಂದ ಹೋಗಿರುವಂತ ಪ್ರಾಣ ಮತ್ತ ಹೊಳ್ಳ ಆ ದೇಹಕ್ಕೆ ಬರಂಗಿಲ್ಲ ಅಂತ ದೇಹಕ್ಕೆ ಪ್ರೇತ ಅಂತ ಕರೀತಾರೆ. ಪ್ರಕರ್ಷೇನ ಇತಹ ಗತಃ ಪ್ರೇತ, ಒಂದು ಪ್ರಾಣ ಹೋಯ್ತು ಮತ್ತ ಹೊಳ್ಳ ಅಲ್ಲಿಗೆ ಬರಾಕ ಸಾಧ್ಯ ಇಲ್ಲ, ಅದಕ್ಕೆ ಪ್ರೇತ ಅಂತ. ಅದಕ್ಕೆ ಆ ದೇಹವನ್ನು ನೀವು ಏನ್ ಮಾಡ್ತೀರಿ, ಮನೆಗೆ ಇಟ್ಕೊಂತೀರ. ಅಕಸ್ಮಾತ್ ಯಾರ್ದಾರ ಮನೆಯಲ್ಲಿ ಒಂದು ಪ್ರೇತ ಆಯ್ತು, ಶವ ಆಯ್ತು, ಪ್ರಾಣ ಹೋಯ್ತು ಅಂದ್ರೆ ಅದನ್ನೇನ್ ಮಾಡ್ತೀರಿ, ಅದಕ್ಕಂತೆ ಸಂಸ್ಕಾರ ಮಾಡೋದೆ. ಸುಡೋರು ಸುಡ್ತಾರ, ಅದನ್ನ ಭೂಮಿ ಸಮಾಧಿ ಮಾಡೋರು ಭೂಮಿಯೊಳಗೆ ಸಮಾಧಿ ಮಾಡ್ತಾರ. ಯಾವ ಸಮಯಕ್ಕೆ ಅದು ಪ್ರೇತ ಆಯ್ತು ಅದು ಮನೆಯೊಳಗೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನ ಯಾರು ಮುಟ್ಲಿಕ್ಕನ್ ಹೋಗಂಗಿಲ್ಲ. ಅಕಸ್ಮಾತ್ ಮುಟ್ಟಿದ್ರೆ ಏನ್ ಮಾಡ್ಬೇಕಾಕದ್ ನೀವು, ಸ್ನಾನ ಮಾಡಬೇಕು. ಸ್ಮಶಾನಕ್ಕೆ ಹೋದವ್ರು ಏನ್ ಮಾಡ್ತಾರೆ, ಅಲ್ಲೇ ಹೊಳೆಯಾಗ ಹಳದ ಸ್ನಾನ ಮಾಡಿಕೊಂಡು ಮನೆಗೆ ಬರ್ತಾರೆ. ಇಲ್ಲ ಹಂಗ ಬಂದ್ರಪ್ಪ ಅಂದ್ರೆ ಅವ್ರು ಹೊರಗೆ ನಿಲ್ಲಿಸಿ ಅವ್ರ ಮೇಲೆ ಕೊಡಕ್ ನೀರ್ ಹಾಕಿ ಅವ್ರು ತೋಯಿಸಿಕೊಂಡು ಒಳಗೆ ತಗೊಂತಾರ. ಅಂದ್ರೆ ಏನಾಯ್ತು ಅಂದ್ರೆ ಮೈಲಿಗೆ ಪ್ರಾಪ್ತಿ ಆಗ್ತದ, ಸೂತಕ ಪ್ರಾಪ್ತಿ ಆಗ್ತದ, ಪ್ರೇತವನ್ನು ಸ್ಪರ್ಶ ಮಾಡಬಾರದು ಅಂತ ತಿಳ್ಕೊಂಡು ನೀವು ಲೋಕದಲ್ಲಿ ಅನುಭವ ಮಾಡ್ಕೊಂಡ್ಬಿಡ್ತಾರಲ್ಲ. ಹಾಗ ಮನ್ಮಥ ಸ್ವಾಮಿ ಹೇಳ್ತಾರ, ಅವರು ಲಿಂಗವಂತನಾಗಿ ವೀರಶೈವನಾಗಿದ್ದುಕೊಂಡು ಈ ಧರ್ಮದಲ್ಲಿ ಜನ್ಮ ತಾಳೆ ಲಿಂಗ ಇಲ್ಲದೆ ಅದಾನ ಅಂದ್ರೆ ಅವನು ಪ್ರಾಣ ಇಲ್ಲದ ಪ್ರೇತ ಅಂತಾರ. ಅವನು ಮುಟ್ಟಿದ್ರೆ ಮೈಸ್ ತಗೋಬೇಕು ಅಂತ, ಲಿಂಗ ಇಲ್ಲದ ಅವನು ಮುಟ್ಟಿದ್ರೆ ಅದು ಹೆಣ ಮುಟ್ಟಿದಂಗ ಅಂತ, ಅದ್ರಾಗ ಏನು ಪ್ರಾಣ ಇಲ್ಲ ಅಂತಾರ. ಅದಕ್ಕಾಗಿ ಇಷ್ಟೊಂದು ನಿಶ್ಚಯನ ಯಾಕೆ ಕೊಟ್ಟರು ಅಂತ ಕೇಳಿದ್ರೆ, ಮನುಷ್ಯನ ಹಲವು ದಿಕ್ಕಲ್ಲಿ ಹರಿದು ಹೋಗ್ತಕ್ಕಂಥ ಏನು ಬುದ್ಧಿಯದಲ್ಲ ಭಕ್ತಿ ಧಾರೆಗಳು, ಅದನ್ನು ಒಂದೇ ಕಡೆ ಕೂಡಿಸ್ಬೇಕನ್ನೋದೆ. ಮನುಷ್ಯ ಭಕ್ತಿ ಮಾಡ್ತಾನ, ಪ್ರೀತಿ ಮಾಡ್ತಾನ, ಹೆಂಗ್ ಮಾಡ್ತಪ್ಪ ಅಂದ್ರೆ ಅಲ್ಲೇಟ್ ಮಾಡ್ತಾನ, ಇಲ್ಲೇಟ್ ಮಾಡ್ತಾನ, ಮತ್ತೊಂದೆಡ್ ಮಾಡ್ತಾನ. ಪರಂತು ಅದು ಒತ್ತಟಕ್ಕಾದ್ರೆ ಅದು ಬೇಗನೆ ಫಲ ಕೊಡ್ತದ. ಒಬ್ಬ ರೈತ ಹೋಗಿ ಗುರುಗಳು ಕೇಳಿದಂತೆ, ಏನ್ರಿ ನಾವು ಹೊಲದಲ್ಲಿ ಬಾವಿ ತೆಗಿಬೇಕಾಗ್ಯದ, ಎಷ್ಟು ತೆಗೆದ್ರೆ ಬಾವಿ ನೀರು ಬಿಡ್ತಾವ? ಅವ್ರಂದ್ರೆ, ತಮ್ಮ ನಿನ್ನ ಹೊಲದ ಏರಿಯಾ ಅದು ಎಲ್ಲ ನೀರಿಂದ ಏರಿಯಾ ಅದ, ಅದಕ್ಕೆ ನೀವೊಂದು 10 ಫೂಟ್ ತೆಗಿ, ನಿನ್ನ ಬಾವಿ ನೀರ ಬರ್ತಾವ. ಅವ 10 ಫೂಟ್ ಹೊಲದೊಳಗೆಲ್ಲ ತೆಗದ, ಆದ್ರೆ ನೀರ ಬರಲಿಲ್ಲ ಅಂತ. ಏನ್ರಿ ನೀವು ಹೇಳಿದ್ದು ಸುಳ್ಳಾಯ್ತಲ್ಲ, ನಾ 10 ಫೂಟ್ ತೆಗ್ದೇನಿ. ಗುರುಗಳು ಬಂದು ನೋಡಿದ್ರೆ ಏನ್ ಮಾಡಪ್ಪ ಅಂದ್ರೆ, ಇಲ್ಲೊಂದು ಫೋಟೋ, ಅಲ್ಲೊಂದು ಫೋಟೋ, ಅಲ್ಲೊಂದು ಫೋಟೋ, ಒಟ್ಟು 10 ಫೂಟ್ ತೆಗ್ದಿದ್ದ. ಅವ್ರಂದ್ರು, ನಾ ಹಿಂಗ್ ಹೇಳಿಲ್ಲೋ, ಒತ್ತಟ್ಟಕ್ಕೆ 10 ಫೂಟ್ ತೆಗಿ ಅಂತ ಹೇಳಿದ್ವಿ. ಏ ನನಗೆ ಗುರ್ತಾಗ್ಲಿಲ್ಲ ಬಿಡ್ರಿ ಅಂತ. ಪರಿಶ್ರಮ ಮಾಡಿದ್ದು ಖರೆ ಆಯ್ತು, ಫಲ ಏನೂ ಸಿಗಲಿಲ್ಲ ಅಂತ. ಅದಕ್ಕೆ ಭಕ್ತಿ ಅನ್ನುವಂತಹದ್ದೇನದಲ್ಲ, ನಮ್ಮ ಪ್ರೀತಿ ಅನ್ನುವಂತಹದ್ದೇನದ, ಒಂದೇ ಕಡೆ ನಾವು ಕೇಂದ್ರೀಕರಿಸಿದ್ರೆ ಮನುಷ್ಯನ ಪ್ರಗತಿ ಆಗ್ತದ, ಸಾಧನ ಆಗತ್ತೆ ಅಂತ ತಿಳ್ಕೊಂಡು, ಅದಕ್ಕೆ ನಮ್ಮ ಕೈಯಲ್ಲಿನ ಇಷ್ಟಲಿಂಗ ಕೊಟ್ಟರು ಅದು ಹೊರಗಿನ ಎಲ್ಲಾ ಪ್ರವೃತ್ತಿಯನ್ನು ದೂರ ಮಾಡಿ ನಮ್ಮ ಮನಸ್ಸನ್ನ ಅಲ್ಲಿ ಕೇಂದ್ರೀಕರಣ ಮಾಡುತ್ತೆ. ಅದಕ್ಕೆ ಇಷ್ಟಲಿಂಗ ಅಂತ ಕರೆದ್ರ ಅವರು. ಶರಣರು ಬೈತಾರೆ ಏನಂತ, ಎಲ್ಲವನ್ನೂ ಕೊಡುವಂತವನನ್ನ ಕೈಯಾಗಿಟ್ಟುಕೊಂಡು ಮತ್ತೆ ಎಲ್ಲಾ ಕಡೆ ಯಾಕೆ ತಿರುಗಾಡ್ತಿದಿ ಅಂತಾರ ಅವರು. ಎಲ್ಲಾ ಕೊಡೋ ಇಲ್ಲೇ ಅದನ್ನ, ಆದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ಬೇಡ ಅನ್ನಂಗಿಲ್ಲ. ಪರಂತು ಇದನ್ನು ಮರೆತು ಹೋಗಬಾರದು ಅಂತ, ಇಷ್ಟಲಿಂಗವನ್ನು ಮರೆತು ಹೋಗಬಾರದು. ಎಲ್ಲೇ ಹೋದ್ರು ಅದಕ್ಕೆ ಮೊನ್ನೆ ಒಪ್ಪನೆ ಕೊಡಿಸಿದ್ದೇವೆ, ಕ್ಷೇತ್ರಗಳಿಗೆ ಹೋಗ್ಲಿಕ್ಕೆ ಬೇಡ ಅನ್ನಂಗಿಲ್ಲ, ಹೋದರೂ ಕೂಡ ಈ ಲಿಂಗ ಪೂಜೆಯನ್ನು ಮಾಡ್ಲಿಕ್ಕಾಗಿನೇ ಕ್ಷೇತ್ರಕ್ಕೆ ಹೋಗಬೇಕು. ಅದಕ್ಕೆ ವೀರಶೈವರಿಗೆ ಇಷ್ಟಲಿಂಗ ಪೂಜೆ ಅದು ಸಮರಸ ಪೂಜೆ, ಇನ್ನು ಉಳಿದ ಪೂಜೆ ಅದಕ್ಕೆ ಔಪಚಾರಿಕ ಪೂಜೆಗಳು ಅಂತ. ಹೇಗೆ ಮನೆಯೊಳಗೆ ಒಬ್ಬ ಹೆಣ್ಮಗಳು ಗಂಡನ ಸೇವಾನು ಮಾಡ್ತಾಳ, ಅತ್ತೆ ಮಾವ ಮೈದನ ಇವರು ಸೇವಾನು ಮಾಡ್ತಾಳ, ಪರಂತು ಸೇವೆಯಲ್ಲಿ ಹೆಂಗ ವ್ಯತ್ಯಾಸ ಇರ್ತದ, ಗಂಡನ ಜೊತೆಗೆ ಸಮರಸ ಭಾವ ಇರ್ತದ, ಆದ್ರೆ ಉಳಿದವರ ಜೊತೆ ಔಪಚಾರಿಕ ಭಾವನೆ ಹೇಗಿರ್ತದ, ಅದೇ ಪ್ರಕಾರವಾಗಿ ಇಷ್ಟಲಿಂಗದ ಪೂಜೆ ಅದು ಸಮರಸ ಪೂಜೆ ಅಂದ್ರೆ ತಾನೇ ಲಿಂಗ, ಲಿಂಗವೇ ತಾನಾಗಿ ಪೂಜೆ ಮಾಡುವಂತ ಅದು ಲಿಂಗ. ಅದಕ್ಕೆ ದೇವಸ್ಥಾನದಲ್ಲಿ ಏನ್ ಲಿಂಗ ಇರ್ತದ, ಅದ್ರ ಜಲಹರಿ ಯಾವ ಕಡೆ ಇರ್ತದ, ನೀವು ದೇವರ ದರ್ಶನಕ್ಕೆ ಹೋಗ್ತೀರಿ, ನೀವು ಹೋದ್ರೆ ನಿಮಗೆ ಅದು ಬಲಗಡೆ ಆಗ್ತದೆ. ಪೂರ್ವ ದಿಕ್ಕಿಗೆ ದೇವರ ಮುಖ ಇತ್ತಪ್ಪ ಅಂದ್ರೆ ಉತ್ತರ ದಿಕ್ಕಿಗೆ ಜಲ ಇರಬೇಕಂತ ನಿಯಮ ಇದೆ, ಅದಕ್ಕೆ ನೀವು ಹೋದಾಗ ಅದು ನಿಮಗೆ ಬಲಗಡೆ ಆಗ್ತದೆ. ನೀವು ಪೂಜೆ ಮಾಡುವಂತ ಇಷ್ಟ ಲಿಂಗದ ಜಲಹರಿ ನಿಮಗೆ ಎಕ್ಕಡೆ ಆಗ್ತದ? ಬಹಳ ಜನರಿಗೆ ಗುರುತಿರ್ತೈತೋ ಇಲ್ಲ, ಅದಕ್ಕೆ ಲಿಂಗಕ್ಕೊಂದು ಕಂತಿ ಇಟ್ಕೊಳಕ್ಕೊಂದು ಕಾಸು ಮಾಡಿರ್ತಾರ. ಅದರ ಅರ್ಥ ಏನು ಅಂದ್ರೆ ಆ ಕಡೆ ಜಲಹರಿ ಐತೆ ನಿಮ್ಗೆ ಗುರ್ತಾರೆ ಅಂತ ತಿಳ್ಕೊಂಡು ಮತ್ತೆ ಒಳ ಕಂತ್ಯಾಗ ಮುಚ್ಚಿರ್ತದ, ಜಲಹರಿ ಎಕ್ಕಡೋ ನಿಮ್ಗೆ ಹೆಂಗ್ ಗುರ್ತಾವ? ಅದ ಕಂತಿ ಇಡೋರು ಅದಕ್ಕೊಂದು ಕಾಸು ಮಾಡಿರ್ತಾರ. ಅದನ್ನ ಯಾಕಡೆ ಮುಖ ಮಾಡ್ಕೋಬೇಕಂದ್ರೆ ನಿಮ್ ಹೆಬ್ಬಟ್ಟಿನ ಕಡೆಗೆ ಆ ಕಚ್ ಇರ್ತದಲ್ಲ, ಅದು ಹೆಬ್ಬಟ್ಟಿನ ಕಡೆಗೆ ಇರಬೇಕು. ಅಂದ್ರೆ ಅದು ಜಲಹರಿ ಗೋಮುಖ ಇದ್ದ ಹಾಗೆ ಅಂತ. ನೀವು ಪೂಜೆ ಮಾಡಿಕೊಂಡು ಕೂತ್ಕೊಂಡಾಗ ನೀವು ಹೇಗೆ ಪೂಜೆ ಮಾಡ್ತೀರಂದ್ರೆ ನೀವು ಲಿಂಗವಾಗೇನೆ ಲಿಂಗ ಪೂಜೆ ಮಾಡ್ತೀರ. ನೀವು ಕುಳಿತುಕೊಂಡಿರ್ತಕ್ಕಂತ ಸ್ಥಿತಿಯನ್ನು ನೋಡಿದ್ರೆ ಈ ದೇಹದ ಇಲ್ಲಿ ನಿಡ್ಕೊಂಡು ಕೆಳಗಿನ ಭಾಗ ನೀವು ಪದ್ಮಾಸನದಲ್ಲಿಯೋ ಸುಖಾಸನದಲ್ಲಿ ಕುಳಿತುಕೊಂಡಾಗ ಅದು ಏನಾಗಿರ್ತಪ್ಪ ಅಂದ್ರೆ ಇದು ಪೀಠ ಆಗಿರ್ತದ, ಇದು ಮ್ಯಾಗಿನ ಬಾಣ ಇದ್ದಂಗಿರ್ತದ, ನಿಮ್ಮ ಹಸ್ತವೇ ಅದಕ್ಕೆ ಗೋಮುಖ, ಅದು ಜಲಹರಿ ಆಕಾರದಲ್ಲಿರ್ತದ. ಅದಕ್ಕೆ ನಾವು ಸ್ಥಾವರಲಿಂಗಗಳಿಗೆ ಮುಂದೆ ಕುಂತು ಪೂಜೆ ಮಾಡಿದ್ರೆ ಇಷ್ಟ ಲಿಂಗದ ನಾವು ಹಿಂದೆ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ ಇಷ್ಟ ಲಿಂಗವೇ ನಾವಾಗಿ ಪೂಜೆ ಮಾಡ್ತೇವೆ, ಲಿಂಗವೇ ನಾವಾಗಿ ಪೂಜೆ ಮಾಡ್ತೇವೆ. ಲಿಂಗ ಬೇರೆ ನಾನು ಬೇರೆ ಅನ್ನುವಂತ ಭಾವನದಲ್ಲಿ ಭೇದ ಭಾವನೆ ಅಲ್ಲಿ ಪೂಜೆ ಇಡಂಗಿಲ್ಲ, ಅದಕ್ಕೆ ಸಮರಸ ಭಾವದಲ್ಲಿ ಅದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಇಷ್ಟ ಲಿಂಗ ಅಂದ್ರೆ ಅದು ನಮ್ಮ ಆತ್ಮದ ಕುರುಹು, ನಮ್ಮ ಪ್ರಾಣ ಶಕ್ತಿಯಿಂದ ಯುಕ್ತವಾಗಿರ್ತಕ್ಕಂಥದ್ದು. ಅದಕ್ಕೆ ಆ ಭಕ್ತಿಯನ್ನ ಎಲ್ಲಾ ಕಡೆ ಹರಿದೊಂಚು ಹೋಗ್ತಕ್ಕಂಥ ನಮ್ಮ ಭಕ್ತಿಯನ್ನ ಒತ್ತಟ್ಟೆಗೆ ಕೇಂದ್ರೀಕರಿಸುವ ಸಲುವಾಗೇನೆ ದೀಕ್ಷಾ ಸಂಸ್ಕಾರವನ್ನು ಮಾಡಿ ಗುರುಗಳು ನಮ್ಮ ಕೈಯಲ್ಲಿ ಇಷ್ಟಲಿಂಗವನ್ನು ಕೊಟ್ರು. ಅದಕ್ಕೆ ಬಹಳ ಜನ ಏನಂತಾರೆ ಇದಕ್ಕೆ ಇಷ್ಟಲಿಂಗ ಯಾಕಂತಾರ ಅಂದ್ರೆ ಇಷ್ಟಾರ್ಥ ಕೊಡೋದಕ್ಕಾಗಿ ಇಷ್ಟಲಿಂಗ ಅಂತಾರೆ. ಇದು ಒಂದು ಮಾತು ಬೇರೆ, ಇದು ಇಷ್ಟ ಅದ, ಇದು ಏಟದ ಇಷ್ಟ ಅದ, ಆ ಇಷ್ಟ ಇದಕ್ಕೆ ಇಷ್ಟಲಿಂಗ. ನೀವು ಹೇಳಿದ್ರಿ ಅದು ಅದರ ಪಾದ ಪಾತಾಳಕ್ಕಿಂತ ಅಚ್ಚಿಕ್ಕಿತ್ತು, ಅದರ ಮಸ್ತಕ ಕೈಲಾಸಕ್ಕಿಂತ ಅಕ್ಕಡೆ ಇತ್ತು, ಇಷ್ಟು ದೊಡ್ಡ ಲಿಂಗ ಅದ, ಈಟ ಹೆಂಗಾಯ್ತು? ಈಗ ನೀವೆಲ್ಲ ಇಷ್ಟು ಜನ ಕೂತ್ಕೊಂಡ್ರಲ್ಲ, ಸಾವಿರಾರು ಜನ ಕೂತ್ಕೊಂಡ್ರಲ್ಲ, ನಿಮ್ ಕುಂಡ್ರಕ್ಕೆ ಎಷ್ಟು ಜಾಗ ಬೇಕು ಇಷ್ಟು ಜಾಗ ಬೇಕು. ಒಬ್ಬ ಫೋಟೋಗ್ರಾಫರ್ ಬಂದು ನಿಮ್ದು ಫೋಟೋ ತೆಗಿತಾನೆ, ಫೋಟೋ ತೆಗೆದಾಗ ಅದು ಫೋಟೋ ಇಷ್ಟೇ ಇರುತ್ತೆ, ಹಂಗ ಎಷ್ಟು ಫೋಟೋ ಇರುತ್ತೆ, ಆದ್ರೆ ನೀವೆಲ್ಲರೂ ಇರ್ತೀರಿ. ಫೋಟೋ ತೋರಿಸಾದ್ರೆ ಹಾ ನಾ ಇಲ್ಲಿ ಕುಂತಿ ನೋಡು, ನಾ ಇಲ್ಲಿ ಕುಂತಿ ನೋಡು, ಅದ್ರಾಗೆಲ್ಲ ನಿಮ್ಮ ಹುಡುಕಾಡ್ತೀರಿ, ನೀವೆಲ್ಲ ಗುರು ತಿಳ್ಕೊಂತೀರಿ. ಅಂದ್ರೆ ನಿಮಗೆಲ್ಲ ಕೂಡಲಿಕ್ಕೆ ಇಷ್ಟು ದೊಡ್ಡ ಜಾಗ ಬೇಕಾಗಿದ್ರು ಕೂಡ ಒಬ್ಬ ಕಲಾಕಾರ ನಿಮ್ಮನ್ನು ಬಹಳ ಸಣ್ಣದೇ ಆಗಿರ್ತಕ್ಕಂತ ಸ್ಥಾನದಲ್ಲಿ ನಿಮ್ಮೆಲ್ಲಾರನ್ನು ಕೂಡ ಕೂಡಲಿಕ್ಕೆ ಸಾಧ್ಯ ಇರ್ತದ, ಇನ್ನು ಅದಕ್ಕಿಂತಲೂ ಸಣ್ಣದ ಮಾಡಕ್ ಸಾಧ್ಯ, ಇನ್ನು ಅದಕ್ಕಿಂತಲೂ ಕೂಡ ಸಣ್ಣದ ಮಾಡ್ಲಿಕ್ಕೆ ಸಾಧ್ಯ ಅದ. ಹೇಗೊಬ್ಬ ಕಲಾಕಾರ ಅದನ್ನು ಮಾಡ್ತಾನೆ, ಹಾಗೆ ಗುರುನು ಕೂಡ ಶಿಷ್ಯನ ಅನುಕೂಲತೆಗಾಗಿ ನಿಮಗೆ ಪೂಜೆ ಮಾಡ್ಲಿಕ್ಕೆ ಅನುಕೂಲ ಆಗಲಂತ ತಿಳ್ಕೊಂಡು ಅಂಥ ದೊಡ್ಡ ದೇವರನ್ನ ಇಷ್ಟು ಸಣ್ಣದನ್ನಾಗಿ ಮಾಡಿ ನಿಮ್ ಕೈಯಾಗಿ ಕೊಟ್ಟಾನ. ಅವನೊಬ್ಬ ದೊಡ್ಡ ಫೋಟೋಗ್ರಾಫರ್ ಇದ್ದಂಗ. ಈ ವಿಶ್ವದ ತುಂಬೆಲ್ಲ ಪಸರಿಸಿರುವಂತಹ ದೇವರನ್ನು ನಿಮ್ಮ ಅಂಗೈಯಲ್ಲಿ ತಂದು ಕೊಡಬೇಕಾದ್ರೆ ಕಲಾಕಾರ ಇರಬೇಕು. ಈ ಫೋಟೋಗ್ರಾಫರ್ಕ್ಕಿಂತಲೂ ಅವನು ದೊಡ್ಡ ಫೋಟೋಗ್ರಾಫರ್. ಅದಕ್ಕನ್ನ ಶರಣ್ ಹೇಳಿದ್ರು ಅವರು, ಪಾತಾಳದಿಂದ ಅತ್ತತ್ತ ನಿಮ್ಮ ಶ್ರೀಚರಣ, ಶ್ರೀಗಿರಿ ಅತ್ತತ್ತ ನಿಮ್ಮ ಶ್ರೀ ಮುಕುಟ, ಅಗಮ್ಯ ಅಗೋಚರ ಅಪ್ರಮಾಣ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಇದು ಚುಳುಕ ಅಂದ್ರೆ ಇಟ್ ದೊಡ್ಡದು ಸಾಣವಾಗೋದಕ್ಕೆ ಅದಕ್ಕನ್ನ ಚುಳುಕು ಅಂದು ಕರೀತ. ಅದಕ್ಕಿಟ್ ಸಣ್ಣದನ್ನ ಯಾಕೆ ಮಾಡಿದ್ರಂದ್ರೆ ನಾವು ಪೂಜೆ ಮಾಡೋದು ಸಣ್ಣವರದೀವಲ್ಲ, ನಮ್ಮ ಭಾವನೆಗಳು ಸಣ್ಣವದವೆ, ನಮ್ಮ ದೇಹನೂ ಸಣ್ಣದದ, ಅದಕ್ಕೆ ಸಣ್ಣವರಿಗೆ ಪೂಜೆ ಮಾಡ್ಲಿಕ್ಕೆ ಅನುಕೂಲ ಆಗಲಂತ ತಿಳ್ಕೊಂಡು ಗುರುವೇ ಆ ದೇವರನ್ನ ಸಣ್ಣದರಲ್ಲಿ ಎಲ್ಲವನ್ನು ತಂದು ನಿಮ್ಮ ಕೈ ಕೊಟ್ಟಿದ್ದಾನೆ, ಇಲ್ಲ ಅಂದ್ರೆ ನಿಮಗೆ ದೇವರನ್ನ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ದೇವರು ಇಷ್ಟ ಆಗ್ಯಾನಂದ್ರೆ ಮತ್ತೆ ಅವ ಅಷ್ಟೇ ಅದಾನೇನು ಅಂದ್ರೆ ಅವ ಅಷ್ಟೇ ಇಲ್ಲ, ಅವ ದೊಡ್ಡವನೇ ಅದಾನೆ, ಆದ ನಮ್ಮ ದೃಷ್ಟಿಯೊಳಗೆ ಅಷ್ಟು ಕಾಣ್ತಾನ ಅಷ್ಟೇ, ವಾಸ್ತವಿಕ ಅವ ಅಷ್ಟೇ ಇಲ್ಲ ಅಂತ. ಒಂದು ಉದಾಹರಣೆ ಹೇಳಿದ್ರೆ ನಿಮ್ಗೆ ಗುರುತಾಗ್ತದೆ. ಒಬ್ಬ ಊರಿನೊಳಗೆ ಒಬ್ಬ ದೊಡ್ಡ ಅಧಿಕಾರಿ ಮನುಷ್ಯ, ಅವನಿಗೆ ಬಹಳ ದಿವಸಕ್ಕೆ ಒಂದು ಗಂಡು ಮಗುವಾಯ್ತು, ಬಹಳ ದಿವಸಕ್ಕೆ ಒಂದು ಗಂಡು ಮಗುವಾಯ್ತು, ಮಕ್ಕಳಾಗಿದ್ದೆಲ್ಲ ಬಹಳ ದಿವಸಕ್ಕೆ ಆದಕ್ಕೂ ಆ ಮಗುವಿನ ಮೇಲೆ ಬಹಳ ಪ್ರೀತಿ ಆಯ್ತು. ಎಷ್ಟು ಪ್ರೀತಿ ಆಯ್ತು ಅಂದ್ರೆ ಏನಾದರೂ ಕೊಡಬೇಕು ಅಂತ ಮಗುವಿನ ಯಾವಾಗಲೂ ಸಂತೋಷವಾಗಿಡಬೇಕು ಅನ್ನುವಷ್ಟು ಪ್ರೀತಿ ಆಯ್ತು. ಅವಾಗ ತನ್ನ ಹೆಂಡತಿ ಹೇಳಿದ, ನೋಡು ಬಹಳ ದಿವಸಕ್ಕೆ ನಮ್ಮ ಮಗ ಆಗ್ಯದ, ಅದಕ್ಕೆ ಮಕ್ಕಳು ಯಾವಾಗ ನಮ್ಮ ಮಗು ಯಾವತ್ತು ನಕ್ಕೊಂತಿರ್ಬೇಕು, ಒಟ್ಟೆ ಅಳಬಾರದು ನೋಡು ಅಂತ ಹೇಳಿದ. ಯಾಕಂದ್ರೆ ಏನಡ್ಡಿಲ್ಲ ನಾನು ಹಂಗೆಲ್ಲ ಮಾಡ್ತೇನೆ, ಆದ್ರೆ ಶಾಸ್ತ್ರ ಹೇಳ್ತಂದ್ರೆ ಬಾಲಾನಂ ರೋದನಂ ಬಲಂ, ಮಕ್ಕಳೇನು ಅಳತಾವಲ್ಲ ಅದೇ ಆ ಮಕ್ಕಳೆಲ್ಲದ ಬಲ. ಅವಕ್ಕೊಂದು ಶ್ವಾಸೋಚ್ಛಾಸ ಮಾಡುವಂತ ಕ್ರಿಯೆ ಆಗಲಿ ಅಥವಾ ಅವುಗಳ ಪುಪ್ಪಸಗಳ ವಿಕಾಸ ಆಗತಕ್ಕಂಥ ಒಂದು ಕ್ರಿಯೆಗೆ ಅದು ಒಂದು ಪರಮಾತ್ಮ ಕೊಟ್ಟಿರುವಂತಹದೊಂದು ವರದಾನ ಅಷ್ಟೇ ಅಲ್ಲ. ತಮ್ಮ ಇಚ್ಛಾರ್ಥ ಪೂರ್ತಿ ಮಾಡ್ಕೋಬೇಕಾದ್ರೆ ಅಳೋದು ಬಿಟ್ರೆ ಮತ್ತೊಂದು ಏನು ಗುರುತಿಲ್ಲ ಅವಕ್ಕೆ, ಹತ್ರ ಅಂದ್ಕೊಳ್ಳಿ ಏನೋ ಬೇಕು ಅಂತ ನಾವು ಕೊಡ್ತೀವಿ ಅವ್ರು. ಹಾಗೆ ಅದು ಮಗು ಹತ್ಕೊಳ್ಳೆ ಏನು ಕೇಳ್ತ ಅದನ್ನು ಕೊಡಬೇಕು. ಯಾಕೆಂದ್ರೆ ಏನ್ ಅಡ್ಡಿ ಇಲ್ಲ, ಒಟ್ಟು ನಿಮ್ದು ಏನು ಸಂಬಳ ಬರ್ತದ ಅದೆಲ್ಲ ತಂದು ನನ್ನ ಕೈ ಕೊಟ್ಟು ಬಿಡ್ರಿ, ಅಂದ್ರೆ ಅದು ಏನು ಬೇಡಿತ್ತಲ್ಲ ನಾ ತಂದು ಕೊಡ್ತೇನೆ. ಯಾಕಂದ್ರೆ ಅವ ಅಂದ ಏನ್ ಅಡ್ಡಿ ಇಲ್ಲ, ಒಟ್ಟು ಮಗು ಶಾಂತಿ ಇದ್ರೆ ಸಾಕು. ಅವ ತಂದು ಬಂದಿರತಕ್ಕಂಥ ಸಂಬಳ ಗಿಂಬಳ ಅದು ಇರ್ತಲ್ಲ ಅದು ಬೇರೆ, ಎಲ್ಲಾನು ಕೂಡ ತಂದು ಹೆಣಿತ ಕೇಳಿ ಕೊಡ್ತಿದ್ದ. ಆಕೆ ಮಗುಗೆ ಏನ್ ಬೇಕು ಅದು ಬೇಡಿದ ಕೂಡಲೇ ತಂದು ಕೊಡ್ತಿದ್ಲು. ಸಮಾಧಾನದಿಂದ ಅದನ್ನು ಜೋಪಾನ ಮಾಡ್ಕೊಂಡು ಬಂದ್ರು. ಅದು ಒಂದು 4-5 ವರ್ಷದ ಮಗುವಾಯ್ತು, ದೊಡ್ಡದಾಯ್ತು. ಒಂದು ದಿವಸ ತಾಯಿ ಆ ಮಗುನ ಎತ್ತುಕೊಂಡು ಬಾಗಲದಲ್ಲಿ ಕೂತ್ಕೊಂಡಾಗ ಒಬ್ಬ ಅಗಸ ಕತ್ತೆ ಮೇಲೆ ಒಂದು ಬಟ್ಟಿ ಗಂಟಿಟ್ಟುಕೊಂಡು ತಾನು ಕೂತ್ಕೊಂಡು ಹೊಂಟಿದ್ದವ. ಇದನ್ನ ಆ ಹುಡುಗ ನೋಡ್ತಿ, ನೋಡಿ ಅವ್ವ ಅದು ಬೇಕು ಅಂದ್ಬಿಡ್ತ, ಅದು ನನಗೆ ಬೇಕು. ಯಾಕಂದ್ರೆ ಹುಡುಗರು ಏನ್ ಬೇಕು ಏನ್ ಬೇಡ ಅವಕ್ಕೇನು ತಿಳಿಯಂಗ್ ನೋಡ್ತಾ ಕಂಡದ್ದು ಬೇಡ್ತಾವೆ. ಅದಕ್ಕೆ ಬಾಲಹಠ ಅಂತಾರ. ಬಾಲಹಠ ಅಂದ್ರೆ ಅವು ಕೊಡ್ಲಾರ್ದ ಸಮಾಧಾನ ಆಗಂಗಿಲ್ಲ, ಅವು ಹಠ ಮಾರಿರ್ತಾವ. ನನಗದು ಬೇಕು. ಅವು ಒಂದು ತಮ್ಮ ಅದು ನಾವು ಕುಂಡ್ರದಲ್ಲಪ್ಪ, ನಿಮ್ಮಪ್ಪ ದೊಡ್ಡ ಅಧಿಕಾರಿ ಅದನ್ನ, ಅವ ಕುದುರೆ ಮೇಲೆ ಕುಂಡಿರ್ತಾನ, ನೀನ್ ಇಂಥ ಮೇಲೆ ಕುಂಡಿರ್ತೀಯ ಅಂದ್ರೆ ಮಂದಿ ಏನಂದ್ರೆ ಅದಕ್ಕೆ ಬೇಡ. ಏನಂದ್ರೆ ಬೇಕು ಬೇಕಂತ ಒಟ್ಟು ಹಾಕಿ ಚಾಲು ಮಾಡ್ತದ. ಇನ್ನು ನೋಡಿದ್ರೆ ಇದು ಅಳೋದು ಬಿಡುದಿಲ್ಲ ಅಂತ ತಿಳ್ಕೊಂಡು ಅವು ಅದನ್ನ ತಗೊಂಡು ಒಳಗೆ ಹೋದ್ಲು. ಅದು ಒಳಗೆ ಹೋದ್ರೆ ಒಟ್ಟು ರೋ ಅಂತ ಅಳಕ್ ಹತ್ತಿದ್ ಒಟ್ಟು ಅಳದೆ ಅಳದ ಒಟ್ಟು ಬಂದೇ ಆಗಲ್ದು. ಸಾಯಂಕಾಲ 5:30 ಆಯ್ತು, ಗಂಡ ಬರೋ ಟೈಮ್ ಆಯ್ತು. ಆಕೆಂದ್ಲು ಎಂದೂ ಹತ್ತದ ನೋಡಿಲ್ಲ ಗಂಡ, ಇವತ್ತು ಕೇಳಿದಪ್ಪ ಅಂದ್ರೆ ಏನ್ ಹಾಕೋದು ಏನ್ ಅಂತಕೊಂಡು ಆಕೆ ಬಹಳ ಭಯಗ್ರಸ್ತಳಾಗಿ ಮಗನ ಬಾಯಿಗೆ ಕೈ ಇಟ್ಲು. ಏನೇನು ಮಾಡಿದ್ಲು ಪುರಂತ ಅದೇನು ಒಟ್ಟು ಬಂದಾಗಲಿಲ್ಲ. ಗಂಡ ಬಂದೇ ಬಿಟ್ಟ, ಅವಳೋ ಧ್ವನಿ ಕೇಳ್ದ, ಇಷ್ಟು ಕೆಂಪ ಕ್ಯಾಂಡದವ, ನಂದೆಲ್ಲ ಸಂಬಳ ಗಿಂಬಳ ಎಲ್ಲಾ ಕೊಟ್ಟರು ಕೂಡ ಮತ್ತೆ ನಿಮ್ಮ ಮಗು ನಳಸಾಕತ್ತಲ್ಲ ಯಾಕ ಅಂತ ತಿಳ್ಕೊಂಡು ಒಂದು ಕೈಯಾಗ ಕಟ್ಗಿ ತಗೊಂಡು ಬಂದ್ಬಿಟ್ಟ ಪಡಿಯಾಕ. ಆಕೆಂದ್ಲು ಸ್ವಲ್ಪ ಶಾಂತಿಯಿಂದ ವಿಚಾರ ಮಾಡ್ರಿ, ಒಮ್ಮೆಗೆ ಹೊಡೆದ್ರೆ ಮತ್ತೊಂದು ಹೋಗಿ ಮತ್ತೊಂದು ಹಾಕದ, ಅದಕ್ಕೆ ವಿಚಾರ ಮಾಡ್ರಿ. ಏನ್ ವಿಚಾರ ಏನ್ ಮಾಡೋದು, ಒಟ್ಟು ಅಳಿಸ್ಬೇಡ ಅಂದ್ರೆ ಮತ್ತೆ ನಳಸಾಕತ್ತಿಯಲ್ಲ, ಅದು ಏನು ಕೇಳಿ ತಂದು ಕೊಡಬೇಕು, ಅದು ನನ್ನಿಂದ ಸಾಧ್ಯ ಇಲ್ಲ, ಬೇಕಾದ್ರೆ ನೀವ ತಂದು ಕೊಡ್ರಿ ಅಂದಾಕೆ. ಏನ್ ಬೇಡದೆ ಒಬ್ಬ ಅಗಸ ಹೆಂಗ ಕತ್ತಿ ಮೇಲೆ ಬಟ್ಟಿ ಇಟ್ಟುಕೊಂಡು ಅದ್ರ ಮೇಲೆ ಕುಂತ ಹೋಗ್ತದ, ನೋಡಕ್ಲೆ ಏನ್ ಚಂದ ಕಾಣಿಸ್ ಕಾಣತ್ ಕೂಸಿಗೆ, ಅದಕ್ಕೆ ಅದು ಬೇಕು ಅದ್ರ ಮೇಲೆ ಕುಂಡಿರ್ತೀನಿ ಅಂತ ಅನ್ನಕತ್ತದ. ಅದಕ್ಕೆ ಅದ್ರ ಹೆಂಗ್ ತಂದು ಕೊಡ್ಬೇಕು ನಾನು, ಅವ ಅಂದ. ಮತ್ತಿದ ಸುಮ್ಮನೆ ಆಗಿಲ್ಲ, ಮತ್ತೆ ಏನ್ ಮಾಡ್ಬೇಕು, ಹೆಂಗಾರ ನೋಡು ಹೆಂಗಾರ ತಂದ್ರ ಕೊಡು. ಆಕೆಂದ್ರೆ ನಾ ತಂದು ಕೊಡೋದಕ್ಕಿಂತ ನೀವ ತಂದು ಕೊಟ್ರ ಚಲೋ ಅಂದ್ಲ, ನೀವ್ ಹಿಡ್ಕೊಂಡ್ ಬರ್ರಿ, ಅದ ನೀವು ತಗೊಂಡ್ ಬಂದ್ರೆ ಸಾಹೇಬ್ರ ಕತ್ತಿ ಹಿಡ್ಕೊಂಡು ಹೋಗ್ತಾರ ಅಂತ ಇಷ್ಟ ಆಕದ, ನಾ ತಗೊಂಡ್ ಬಂದ್ರೆ ಸಾಹೇಬ್ರ ಹೆಂಡತಿ ಕತ್ತಿ ಹಿಡ್ಕೊಂಡು ಹೋಗ್ತಾರ ಅಂತಾರ. ಅದಕ್ಕೆ ನಂದು ಬಂತು ನಿಮ್ದು ಬರ್ತದ, ನಾನಾರು ಸುಖವಾಗಿ ಉಳಿತೀನಿ. ಅದಕ್ಕೆ ಸಾಹೇಬ್ರು ಹಿಡ್ಕೊಂಡು ಹೋಗಲ್ಲ, ಸಾಹೇಬ್ರ ಹೆಂಡತಿ ಉಳಿತಾಳ, ಅದಕ್ಕೆ ನೀವ ತಂದ್ ಬಿಡ್ರಿ. ಅವ ಅಂದ ನಾನು ತರೋದ್ ಬೇಡ ನೀನು ತರೋದ್ ಬೇಡ, ಹಂಗ ಮತ್ತೊಂದು ಏನಾರು ಉಪಾಯದ ಹುಡುಕಂದ. ಯಾಕಂದ್ಲು ಹೇಳ್ತೇನೆ ಹಂಗ ನೀವು ಮಾಡಂಗಿದ್ದು ಹೇಳ್ತೇನೆ, ಏ ಮಾಡಬೇಕು ಮತ್ ಮಾಡಲಾರದ ಗತಿನೇ ಇಲ್ಲ. ಅವ ಅಂದ ಎಲ್ಲ ಕಿಡಕಿ ಬಾಗಿಲೆಲ್ಲ ಮುಚ್ಚ. ಯಾಕ ಏನ್ತಂದ್ಲು, ನೀವು ಆಗ್ಬಿಡ್ರಿ ಅಂತ. ಅವ ಅಂದ ಏನಾಗ್ಬೇಕು, ಅದು ಏನ್ ಬೀಳ್ತ ಅದೇ ಆಗ್ಬೇಕೀಗ. ಅವ ಅಂದ ನನ ಹೆಂಗ ಆಗಕ್ ಬರ್ತದ, ಆಗಕ್ ಬರ್ತದ ಮನುಷ್ಯನಿಗೆ ಎಲ್ಲ ಆಗಕ್ ಬರ್ತದ. ಮನುಷ್ಯನಲ್ಲಿ ದೇವ್ರ ಎಂತ ಶಕ್ತಿ ಕೊಟ್ಟ, ನಾವ ಕತ್ತಿನಾಗ್ಬೋದು ನಾಯಿನಾಗ್ಬೋದು ನರಿನಾಗ್ಬೋದು ಎಲ್ಲ ಹೆಂಗ್ ಬೇಕು ಹಂಗೆ ಎಲ್ಲ ಹಾಕ ನಾವು. ಯಾಕಂದ್ರೆ ಎಲ್ಲ ಸಂಸ್ಕಾರ ಒಳಗೆ ಇಟ್ಕೊಂಡು ಕುಂತ ನೀವ, ಕತ್ತಿ ಹೆಂಗ್ ಒದರ್ತಾನ, ನಾಯಿ ಹೆಂಗ್ ಒದರ್ತಾನ, ಬೆಕ್ಕಿನ ಹೆಂಗ್ ಒದರ್ತಾನ, ಎಲ್ಲ ಮಾಡಕ್ ಬರ್ತೀವಿ ಅವನಿಗೆ. ಅದಕ್ಕೆ ನೀವು ಸ್ವಲ್ಪ ಆಗ್ರಿ, ನಾ ಸಮಾಧಾನ ಮಾಡ್ತೇನೆ. ನಾ ಆದ್ರೆ ಮತ್ತೆ ಸಮಾಧಾನ ಮಾಡೋರು ಅದಕ್ಕೆ ಗುರುತಿಲ್ಲ, ನೀವು ಆಗ್ರಿ. ಹೆಂಗ ಆಗ್ಬೇಕು ಅಂದ, ನಡ್ರಿ ಅಡಿಗೆ ಮನೆಯಾಗ ಅಂದ. ಅಡಿಗೆ ಮನೆಯಾಗ ಕರ್ಕೊಂಡು ಹೋಗಿ ಅಂಬಾಗಾಲ ಹಚ್ಚಿ ನಿಲ್ಸಿದ್ಲು, ಹಿಂಗ ನಿಲ್ರಿ ಅಂತ. ಮ್ಯಾಲ ಒಂದು ಕೌದಿ ಹಚ್ಚಿಬಿಟ್ಲ ಕಾಣ್ಲಾರ್ದಂಗ. ಅವಾಗ ಹೇಳಿದ್ಲು, ನೀವು ಬರ್ರಿ ಹಿಂಗೆ ಸಾವಕಾಶ ನಡ್ಕೋ ಅಂತ ಬರ್ರಿ, ನಾ ಎಲ್ಲ ಮುಂದಿನ ಕೆಲಸ ಮಾಡ್ತೀನಿ. ಅವ ಸಾವಕಾಶ ಅಂಬೆಗೆ ಅಲಚ್ ನಡ್ಕೊಂಡು ಬರ್ತಾ ಇದ್ದ. ಅವಾಗ ಈ ಕೇಳಿದ ನೋಡ್ ತಮ್ಮ ಅಲ್ಲಿಗ್ ಬರಕತ್ತ ನೋಡು. ಅವನಿಗೆ ಹೊಟ್ಟ್ಯಾಗ ತಳಮಳ ಆಗತ್ತೆ. ಎಂದು ಹೆಂಡತಿಯಿಂದ ಕತ್ತೆ ಅಂತ ಬಯಸ್ಕೊಂಡಿಲ್ಲ, ಅವಾಗ ಕತ್ತಿ ಬರಕತ್ತೈತ್ ನೋಡು ಅಂತ. ಆಕೆಂದ್ ಇದ ಚಾನ್ಸ್ ಅದ, ಒಟ್ಟು ಏನ್ ಮಾಡು ಮಾಡ್ಕೊಂಡ್ ಬಿಡ್ಬೇಕ. ಬೈಯಾಕಿದ ಒಂದ್ ಚಾನ್ಸ್ ಸಿಕ್ಕದ, ಮತ್ ಸಿಗಂಗಿಲ್ಲ. ಅದಕ್ಕ ಹೊಳ್ಳ ಮೊಳ್ಳ ಕತ್ತಿ ಬರಕತ್ತೈತ್ ನೋಡು, ಕತ್ತಿ ಬರಕತ್ತೈತ್ ನೋಡು. ಅವ ಅನ್ಲಿ ಅನ್ಲಿ ಏಡ್ ಸರ್ ಅಂತಾಳ. ಅಂತೋದು ಅಡಿಗೆ ಮನೆ ದಾಟಿ ಬಂತು, ಎಲ್ಲಿಗೆ ಬಂತು, ನಡುಮನಿಗೆ ಬಂತು. ತಮ್ಮ ಸಮೀಪಕ್ಕೆ ಬಂತು ನೋಡ್ಕೊಂಡ್ರಂದ. ಅದು ಕುಂತು ಕುಂತು ಒಳಗೆ ಸ್ವಲ್ಪ ಹೊತ್ತು ನಡ್ಕೋ ಅಂತ ಹೋಯ್ತು ಕತ್ತಿ. ಅವಾಗ ಮತ್ ಕೂಸಳಕತ್ತು. ಅವಾಗ ತಾಯಿ ಕೇಳಿದ್ಲು, ಯಾಕಪ್ಪ ಯಾಕೆ ಅಳ್ತಿದೆ? ಇದ್ರ ಮೇಲೆ ಒಂದು ಗಂಟಿಡು, ಅದು ನೋಡಿತ್ತಲ್ಲ ಅದನ್ನ. ಅವಾಗ ಆಕೇನ್ ಮಾಡಿದ್ಲು, ಆ ಬಟ್ಟಿ ಈ ಬಟ್ಟಿ ಸೀರಿ ಕೌದು ಎಲ್ಲ ದೊಡ್ಡ ಗಂಟು ಮಾಡಿಕೊಂಡು ಆ ಕತ್ತಿ ಮೇಲೆ ಇಟ್ಲ ಅದನ್ನ. ಆಮೇಲೆ ಮತ್ ಮುಂದೆ ಹಗದವರೆಗೆ ಕತ್ತು ಹೊಂಟೆ. ಅದು ಸ್ವಲ್ಪ ಹೊತ್ತು ಸುಮ್ಮನೆ ಕುಂತಿ ಮತ್ತಳಾಗತ್ತೆ ಅದು. ಅವಾಗ ತಾಯಿ ಕೇಳಿದ್ ಯಾಕೆ ಅಳ್ತಿದಿ? ನೀನು ಕುಂಡ್ರಿದ್ರ ಮೇಲೆ ಯಾಕಾದ ಕೂಸು ಕುಂತಿತ್ತು, ಗಂಟಿತ್ತು, ಅವ್ರ ಅಪ್ಪ ಕುಂತಿದ್ ನೋಡಿತ್ತಲ್ಲ ಅದು, ಅದಕ್ಕೆ ನೀನು ಕುಂಡ್ರಿದ್ರ ಮೇಲೆ. ಆಕೆಂದ್ಲು ಕುಂಡ್ರಬೇಕು ಕುಂಡ್ರಬಾರಿ, ಕತ್ತಿ ಕೇಳಬೇಕಲ್ಲಿ ನಾನು. ಅವಾಗ ಹಗದರ್ಕ ಕಿವ್ಯಾಗ ಕೇಳಿದ, ಕುಂಡ್ರಾಕ ಒಪ್ಪಿಗೆ ಅದಾನೆ. ಇಲ್ಲ ಮತ್ತೆ ಏನ್ ಮಾಡಿದ್ರೆ ಏನ್ ಮಾಡೋದು? ಅವ ಅಂದ ತಲೆ ಅಡಗಡ್ತಿ, ಏನ್ ಅಡ್ಡಿಲ್ಲ ಕುಂಡ್ರು ನಡೀತದ. ಈಗ ನಾಟಕನ ಮಾಡಕ್ ಹತ್ತಿ ಒಂದು ಬಡಕ ಏನ್ ಮಾಡೋದು ಕುಂಡ್ರ ಅಂದ. ಅವಾಗ ಆಕಿನೂ ಕುಂತ್ಲು, ಗಂಟು ಇಟ್ಕೊಂಡು ಆ ಕೂಸು ಇಟ್ಕೊಂಡು ನಡೀತು ಮತ್ ಕತ್ತಿ ಮುಂದಕ. ಸ್ವಲ್ಪ ಮುಂದಕ್ಕೆ ಹೋದ್ಕೊಳ್ಳಿ ಮತ್ತೆ ಅಳಕತ್ತ ಅದು ಕೂಸು. ಅವಾಗ ತಾಯಿ ಕೇಳಲ್ಲಿ, ಯಾಕಪ್ಪ ಯಾಕೆ ಅಳ್ತೀಯೋ? ಇದು ಒದರೆ ಒಲ್ದಲ್ಲ ಅಂದ. ಅದು ಒದರೋದು ಕೇಳಿತ್ತು ಕತ್ತೆ ಒದರಿದಂಗೆ. ಇದು ಒದರೆ ಒಲ್ದಲ್ಲ, ಸುಮ್ಮನೆ ಹೊಂಟದಲ್ಲ. ಆಕಂದ್ರೆ ಸ್ವಲ್ಪ ಒದರ್ರಿ. ಅವ ಅಂದ ಹೆಂಗ್ ಒದರ್ಬೇಕು? ಅದು ಹೆಂಗ್ ಒದರ್ತಿತ್ತು ಹಂಗ ಒದರ್ಬೇಕು. ಅವ ಒದರಿದ. ಆ ಕೂಸಿ ಸಮಾಧಾನ ಆಯ್ತು. ಆಮೇಲೆ ಕೂಸು ಬಗಲಾಗಿ ಎತ್ಕೊಂಡು ಅದ್ರ ಕಣಗಿನ ಮುಚ್ಚಿಲ್ಲು, ನಡೆಯಪ್ಪ ಹೋಗೋದ್ ಅದು ಕತ್ತಿ ಹೊಡೆದ್ ಬಿಡ್ದು ಹೊರಗೆ ಹೊಡೆದ್ಲು. ಅದು ಕೌದಿಗೆ ಜಾಡಿಸಿ ಮತ್ತೆ ಒಳಗ್ ಬಂತು. ಕೂಸಿಗೆ ಸಮಾಧಾನ ಆಯ್ತು ಅಷ್ಟೇ. ಪರಂತು ತಂದೇನು ಕತ್ತಿ ಆದವ ಕತ್ತೇನು ಕತ್ತಿ ಅಲ್ಲ. ಪರಂತು ಮಗನ ಸಮಾಧಾನಕ್ಕಾಗಿ ಕತ್ತೆಯಂತೆ ಒಂದು ಧಾರಣೆ ಮಾಡಿ ನಾಟಕ ಮಾಡಿದ ಹೊರತಾಗಿ ಅವ ಕತ್ತಿ ಅಲ್ಲ ಅಂತ. ಹಾಗ ಜ್ಯೋತಿರ್ಮಯವಾಗಿರ್ತಕ್ಕಂಥ ಅಲ್ಲಿಂಗ ಅದ ಶಿಲೆ ಏನು ಅಂದ್ರೆ ಶಿಲೆ ಅಲ್ಲ ಅದು. ಅದು ಅಷ್ಟು ದೊಡ್ಡದಾಗಿರ್ತಕ್ಕಂಥ ಲಿಂಗ ಇಷ್ಟ ಅದನ್ನು ಅಂದ್ರೆ ಇಷ್ಟ ಇಲ್ಲ, ಅದು ದೊಡ್ಡದದ. ಪರಂತು ನಾವೆಲ್ಲ ಆ ಪರಮಾತ್ಮನ ಮಕ್ಕಳದೀವಲ್ಲ, ನಮಗಾಡ ದೊಡ್ಡದನ್ನು ಹಿಡಿಯಾಕ ಬರಂಗಿಲ್ಲ, ಅದನ್ನು ಪೂಜೆ ಮಾಡಕ್ ಬರಂಗಿಲ್ಲ, ನಮಸ್ಕಾರ ಮಾಡಕ್ ಬರಂಗಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ನಮ್ಮ ಸೌವಿಧ್ಯಕ್ಕಾಗಿ ಆಕಾರದಲ್ಲಿ ಸಣ್ಣದಾಗಿದ್ರು ಕೂಡ ಸಂಪೂರ್ಣ ಶಕ್ತಿಯಿಂದ ಕೂಡಿರ್ತಕ್ಕಂಥ ಲಿಂಗವನ್ನೇ ಗುರುಗಳು ನಮ್ಮ ಕೈಯಲ್ಲಿ ಕೊಡ್ತಾರೆ. ಅದಕ್ಕೆ ಈಟ ಅದಕ್ಕೆ ಇಷ್ಟ ಲಿಂಗ ಅಲ್ಲ ಅದು. ಅದು ಇಷ್ಟಾರ್ಥದಾಯಕಂ ಲಿಂಗಂ ಇಷ್ಟಲಿಂಗಂ. ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವಂತಹದ್ದು, ನಿಮ್ಮ ಎಲ್ಲ ಅನಿಷ್ಟಗಳನ್ನು ದೂರ ಮಾಡತಕ್ಕಂತಹದ್ದು. ಅದಕ್ಕೆ ರೇಣುಕರ ಅರ್ಪಣೆ ಕೊಡಿಸ್ತಾ ಇದ್ದಾರೆ. ಪ್ರಾಣವದ್ಧಾರಣೀಯಂ ತತ್ ಪ್ರಾಣಲಿಂಗಂ ಇದಂ ತವ. ಇದಕ್ಕೆ ಸಂಸ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಈ ಲಿಂಗವನ್ನ ನಿನ್ನ ಪ್ರಾಣದ ಮೇಲೆ ಎಷ್ಟು ಪ್ರೀತಿ ಇದೆಯೇ ಅಷ್ಟೇ ಪ್ರೀತಿಯಿಂದ ಈ ಲಿಂಗವನ್ನು ನೀನು ಪ್ರೀತಿಸಬೇಕು, ಅದನ್ನು ದೇಹದ ಮೇಲೆ ಧರಿಸಬೇಕು. ಅದೇ ನಿಜವಾದ ಇಷ್ಟಲಿಂಗ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ.
ಓಂ ಶಾಂತ ಶಾಂತ ಶಾಂತ.